ಗುಜರಾಂತಹ ಶ್ರೀ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಶ್ರೀ ವಿಜ್ಞಾನ ನಿಧಿ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಈ ಪ್ರವಚನ ಮುಂದುವರಿಸ್ತಾ ಇದ್ದೇನೆ. ನಮ್ಮ ಪರಮ ಭಾಗ್ಯ ಶ್ರೀಪಾದರು ಬಂದಿದ್ದಾರೆ ಅಂತ ಹೇಳಿದರೆ ಅದು ಶ್ರೀಪಾದರಾಜ ಮಠದ ಸ್ವಾಮಿಗಳು ಬಂದಿದ್ದಾರೆ ಅಂದರೆ ಭಾರಿ ವಿಶೇಷ ಇದೆ. ಯಾಕೆಂದರೆ ಬೆಂಗಳೂರಿನ ಸುತ್ತಮುತ್ತದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ ಕೀರ್ತಿ ಅಂದರೆ ಶ್ರೀಪಾದರಾಜರು. ಅಂಥ ಮಠಾಧೀಶರು ಬಂದಿದ್ದಾರೆ, ನಮ್ಮ ಭಾಗ್ಯ. ಅನಂತರ ವ್ಯಾಸರಾಜರಂತ ದೊಡ್ಡ ಜ್ಞಾನಿಗಳನ್ನು ಕೊಟ್ಟ ಮಹಾಗುರುಗಳು ಶ್ರೀಪಾದರಾಜರು. ಅವರ ಹೆಸರಿಳದೆ ಭಾರಿ ಪುಣ್ಯ ಅಂತ ಪೀಠಾಧೀಶರು ಆಗಮಿಸಿರೋದು ನಿಜವಾಗಲೂ ನಮ್ಮೆಲ್ಲರ ಅತ್ಯಂತ ಹೆಚ್ಚಿನ ಭಾಗ್ಯ ಅಂತ ಹೇಳ್ತಾ ಮುಂದೆ ಮಧ್ವಾಚಾರ್ಯ ಎಷ್ಟು ಮಹಾನುಭಾವರಾಗಿದ್ದಾರೆ ಎಂಬುದನ್ನ ನೋಡ್ತಾ ಇದ್ದೇವೆ. ಈಗ ಕೃತಿಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ 4 ಕೃತಿಗಳು, ಮಹಾಭಾರತ ಮೇಲೆ 2 ಗ್ರಂಥ, ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ 5000 ಶ್ಲೋಕಗಳ ಮೇಲಿದೆ, ಇನ್ನೊಂದು ಯಮಕ ಭಾರತ ಬರೀ 81 ಶ್ಲೋಕ ಇದೆ. ಅಣುಭಾಷ್ಯ ಬ್ರಹ್ಮಸೂತ್ರ ಭಾಷ್ಯ ಇದ್ದ ಹಾಗೆ ತಾತ್ಪರ್ಯನೇ ಅಣು ತಾತ್ಪರ್ಯ ನಿರ್ಣಯ. ಆಚಾರ್ಯರು ಪ್ರತಿಯೊಬ್ಬರು ತುಂಬಾ ಅನುಕೂಲ ಆಗಬೇಕು, ಚಿಕ್ಕದಾಗಿ ತಿಳ್ಕೊಂಡಾಗ ಜ್ಞಾಪಕಗಳು ಸುಲಭ, ಎಕ್ಸ್ಪ್ಯಾಂಡ್ ಮಾಡಿದಾಗ ಅರ್ಥ ಮಾಡಿಕೊಳ್ಳೋದು ಸುಲಭ. ಈ ಒಂದು ಟೆಕ್ನಿಕ್ ಯಾವ ಮಧ್ವಾಚಾರ್ಯ ಉಪಯೋಗಿಸಲಿಲ್ಲ. ಮಧ್ವಾಚಾರ್ಯರು ಶಿಷ್ಯರಿಗೆ ತುಂಬಾ ಅನುಕೂಲ ಆಗಬೇಕು, ಯಾವ ಕಾಲಕ್ಕೂ ಜ್ಞಾನ ಪ್ರಪಂಚದಲ್ಲಿ ಕಷ್ಟ ಆಗಬಾರದು ಅವರಿಗೆ, ಅಷ್ಟು ಕರುಣಾ ಸಮುದ್ರರು ಮಧ್ವಾಚಾರ್ಯರು. ಅದಾಯ್ತು. ಮುಂದೆ ದಶ ಪ್ರಕರಣಗಳು, ಬಿಗಿನರ್ಸ್ಗೆ 10 ಪ್ರಕರಣ ಬರೀತಾರೆ ಆಚಾರ್ಯರು. ತತ್ವ ಸಂಖ್ಯಾನ, ತತ್ವ ವಿವೇಕ, ಇಡೀ ನಮ್ಮ ತಾತ್ವಿಕ ಪ್ರಪಂಚ ನಮ್ಮ ಮುಂದಿನ ವರ್ಕ್ಶಾಪ್ನಲ್ಲಿ ನೋಡೋದೇ ಆ ಮುಖ್ಯವಾಗಿ ಅವನ್ನ, ತತ್ವ ಸಂಖ್ಯಾನ, ತತ್ವ ವಿವೇಕ. ನಮ್ಮ ಆಧುನಿಕ ಈ ತತ್ವಶಾಸ್ತ್ರದ ಪರಿಭಾಷೆಯಲ್ಲಿ ಆಂಟಾಲಜಿ ಅಂತ ಕರೀತಾರೆ, ಪ್ರಮೇಯ ಶಾಸ್ತ್ರ ಅಂತ ಕರೀತಾರೆ. ಪ್ರಮೇಯಗಳು ಏನು? ಮಧ್ವ ಸಿದ್ಧಾಂತದ ಮುಖ್ಯ ಪ್ರಮೇಯಗಳು ಏನು? ಶ್ರೀಮನ್ ಮಧ್ವಮತೆ ಹರಿಪರ ತರಾನ ಕೇಳಿದ್ದೇವೆ. ಆ ಶ್ಲೋಕ ಸರಿಯಾಗಿ ಅರ್ಥ ಆಗಬೇಕಾದ್ರೆ ತತ್ವ ಸಂಖ್ಯಾನ, ತತ್ವ ವಿವೇಕ ಎರಡು ಓದಿಬಿಟ್ರೆ ಇಡೀ ಒಂದು ತತ್ವದ ಪ್ರಮೇಯ ಪ್ರಪಂಚದ ಸಂಪೂರ್ಣ ಚಿತ್ರಣ ಮುಂದೆ ಬರುತ್ತೆ. ಆಮೇಲೆ ಪ್ರಮಾಣ ರಕ್ಷಣ, ಕಥಾರಕ್ಷಣ, ಪ್ರಮಾಣ ರಕ್ಷಣ, ಕಥಾರಕ್ಷಣ. ಯಾವುದೇ ಒಂದು ವಸ್ತುವನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಪ್ರೂಫ್ ಬೇಕು. ರೂಪದ ಜ್ಞಾನಕ್ಕೆ ಕಣ್ಣು ಬೇಕು, ಕಣ್ಣಿಲ್ಲದ ರೂಪದ ಜ್ಞಾನ ಬಗ್ಗೆ ಮಾತಾಡಿದ್ರೆ ಅರ್ಥ ಇಲ್ಲ. ಶಬ್ದದ ಜ್ಞಾನಕ್ಕೆ ಕಿವಿ ಬೇಕು, ಅದು ಪ್ರೂಫ್ ಅದು. ಅದೇ ರೀತಿ ಇಲ್ಲಿ ಸ್ಪರ್ಶದ ಜ್ಞಾನಕ್ಕೆ ನಮಗೆ ಸ್ಪರ್ಶೇಂದ್ರಿಯ ಬೇಕು. ಪ್ರತಿಯೊಂದಕ್ಕೂ ಕೂಡ ಆಯಾ ಇಂದ್ರಿಯಗಳಿದೆ, ಅದಿಷ್ಟು ಒಂದಾಯಿತು. ಮತ್ತೆ ಯುಕ್ತಿ, ಲಾಜಿಕ್ ಹೊಂದಿದೆ, ಮತ್ತೆ ಆಗಮಗಳಿದೆ. ಈ ಮೂರು ಪ್ರಮಾಣಗಳ ಬಗ್ಗೆ ಸ್ಪಷ್ಟ ಚಿತ್ರ ಕೊಡತಕ್ಕಂಥ ಗ್ರಂಥ ಪ್ರಮಾಣ ಲಕ್ಷಣ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬೇರೆ ಮತಾಚಾರ್ಯರಲ್ಲಿ ಅತ್ಯಂತ ಪ್ರಮುಖರು ಅದ್ವೈತದಲ್ಲಿ ಶಂಕರಾಚಾರ್ಯರು, ವಿಶಿಷ್ಟಾದ್ವೈತಕ್ಕೆ ರಾಮಾನುಜಾಚಾರ್ಯರು. ಒಂದು ಸ್ವಲ್ಪ ಯೋಚನೆ ಮಾಡಿ, ಅದ್ವೈತದಲ್ಲಿ ಪ್ರತ್ಯೇಕ ಪ್ರಮಾಣ ಶಾಸ್ತ್ರ ಅಂತ ಮಾಡಲಿಲ್ಲ ಅವರು. ಅವರೇನು ಮಾಡಿದರು? ಮೀಮಾಂಸಕರಲ್ಲಿ ಭಾಟ್ಟ ಮೀಮಾಂಸಕರು, ಪ್ರಭಾಕರ ಮೀಮಾಂಸಕರು ಅಂತ ಇದ್ದಾರೆ. ಭಾಟ್ಟ ಮೀಮಾಂಸಕರನ್ನು ಹಾಗೆ ಅಕ್ಸೆಪ್ಟ್ ಮಾಡಿಬಿಡ್ತಾರೋ, ವ್ಯವಹಾರೇ ಭಟ್ಟನಯ ಅಂತ ಅವ್ರ ಮಾತು. ನಾವೇನು ಪ್ರತ್ಯೇಕ ಪ್ರಮಾಣ ಶಾಸ್ತ್ರ ಬರೆಯೋದಿಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ರಾಮಾನುಜಾಚಾರ್ಯ ಏನ್ ಮಾಡ್ತಾರೆ? ಅವರು ಪ್ರಾಭಾಕರನೇ ಒಪ್ಕೊಂಡ್ಬಿಡ್ತಾರೆ, ಮೀಮಾಂಸಕ ಪ್ರಾಭಾಕರ ಸಿದ್ಧಾಂತ ಒಪ್ಕೊಂಡ್ಬಿಡ್ತಾರೆ. ಇದು ಅವರಿಬ್ರು ಮಾಡಿ ಅಂದ್ರೆ ಓನ್ ಎಪಿಸ್ಟಮಾಲಜಿ ಇಬ್ಬರಿಗೂ ಇಲ್ಲ. ಅದ್ವೈತಕ್ಕೆ ಓನ್ ಎಪಿಸ್ಟಮಾಲಜಿ ಇಲ್ಲ, ವಿಶಿಷ್ಟಾದ್ವೈತಕ್ಕೆ ಇಲ್ಲ. ಫಸ್ಟೇ ಮಧ್ವಾಚಾರ್ಯರು ದ್ವೈತಕ್ಕೆ ಪ್ರಮಾಣ ಲಕ್ಷಣವನ್ನು ಕೊಡ್ತಾರೆ, ಮತ್ತೆ ನಮ್ಮದಲ್ಲ ಅಂತ ಹೇಳ್ತಾರೆ. ಆಚಾರ್ಯ ಏನೇ ಹೇಳಿದ್ರು ಕೂಡ ನಮ್ಮದಲ್ಲ. ಆನಂದ ತೀರ್ಥ ಮುನಿನ ಬ್ರಹ್ಮತರ್ಕೋಕ್ತ ಮಾರ್ಗತಃ ಮಾನ ಲಕ್ಷಣ ವಿತ್ಯುಕ್ತಂ ಪ್ರೀತ್ಯರ್ಥಂ ಶಾರ್ಗಧನ್ಮನಃ. ಪ್ರಮಾಣ ಲಕ್ಷಣವನ್ನು ಬರೀತಾ ಇದ್ದೇವೆ. ಇದು ವೇದವ್ಯಾಸರು ಹೇಳಿಕೊಟ್ಟಿದ್ದು ಬ್ರಹ್ಮತರ್ಕದ್ದು ಅಂತ ಹೇಳ್ತಾ ಪರಿಪೂರ್ಣವಾದ ಪ್ರಮಾಣ ಲಕ್ಷಣವನ್ನು ಮುಂದಿಡ್ತಾರೆ. ಇದು ಯಾತಕ್ಕೆ ಮುಖ್ಯ ಅಂದ್ರೆ, ವಸ್ತುವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಪ್ರಮಾಣ ಸರಿ ಇರಬೇಕು. ನೋಡ್ದ ಹಾಲು ನೋಡ್ತಾನೆ, ಹಳದಿ ಕಾಣಿಸ್ತಾ ಇದೆ ಅವರಿಗೆ. ಏನ್ ಹಳದಿ ಅರಿಶಿನ ಕೊಟ್ಟಿದ್ದೀರಾ ಅಂತ ಕೇಳ್ತಾನೆ. ಇಲ್ಲ, ಅಯ್ಯ ಬಿಳಿ ಹಾಲು ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಜಗಳ ಆಡ್ತಾನೆ, ಕಾರಣ ಕಣ್ಣೇ ಸರಿ ಇಲ್ಲ. ಒಂದು ಪಾಪ ಕಾಮಾಲಿ ಆಗಿದೆ, ಈ ಕಣ್ಣಿನ ಡಿಫೆಕ್ಟ್ ನಿಂದ ಹಾಲು ತಪ್ಪಾಗಿ ಕಾಣಿಸ್ತಾಯಿ. ಸೊ ಪ್ರಮಾಣದ ಲಕ್ಷಣ ತಪ್ಪಾದ್ರೆ ಪ್ರಮೇಯ ಲಕ್ಷಣ ತಪ್ಪಾಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಮೀಮಾಂಸಕರ ಪ್ರಮಾಣ ಲಕ್ಷಣ ಒಪ್ಪಿದ್ದಕ್ಕೆ ಮೀಮಾಂಸಕರ ಡಿಫೆಕ್ಟ್ ಎಲ್ಲ ಅವರಿಗೆ ಬಂತು. ಆಚಾರ್ಯರು ವೇದವ್ಯಾಸರ ಒಪ್ಪಿದ್ದಕ್ಕೆ ಡಿಫೆಕ್ಟ್ಲೆಸ್ ಪ್ರಮಾಣ ಲಕ್ಷಣ ಬಂದಿತ್ತು. ಇದು ಪ್ರಮಾಣ ಲಕ್ಷಣದ ಬಗ್ಗೆ ಮಾತ್ರ ದೊಡ್ಡ ಕೊಡುಗೆ ಇದು. ಆ ಮುಂಚೆ ಯಾರೂ ಸಹ ಪ್ರಮಾಣದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ನಿಲುವನ್ನು ಹೊಂದಿರತಕ್ಕಂಥ ಮತಾಚಾರ್ಯರು ಬಂದಿರಲಿಲ್ಲ. ಮಧ್ವಾಚಾರ್ಯರು ಬಂದ ಕೆಲಸ ಮಾಡಿದ್ದಾರೆ. ಆಮೇಲೆ ಕಥಾ ಲಕ್ಷಣ, ಡಿಬೇಟ್ ಹೇಗೆ ಮಾಡಬೇಕು. ಇವತ್ತು ನಮ್ಮ ಎಲ್ಲ ಮಧ್ವಾಚಾರ್ಯ ಸಿದ್ಧಾಂತನ ಏನ್ ತತ್ತಿರ್ಕೊಂಡಿದ್ದೇವೆ ಅಂದ್ರೆ ಅದು ವಯಸ್ಸಾದವರಿಗೆ ಬೇಕು, ಆಚಾರವಂತರಿಗೆ ಬೇಕು, ವೈದಿಕರಿಗೆ ಬೇಕು ಅಂತೇಳಿ ತಪ್ಪೋದು. ನಿತ್ಯ ಜೀವನ ಸ್ಟೂಡೆಂಟ್ಸೇ ಬೇಕು ಅಂತ ಮಧ್ವಾಚಾರ್ಯ ಸಿದ್ಧಾಂತ. ಕಥಾ ಲಕ್ಷಣ ಡಿಬೇಟ್ ಹೇಗೆ ಮಾಡಬೇಕು ಅಂತ ಆಚಾರ್ಯ ಹೇಳ್ತಾರೆ. ಫಸ್ಟ್ ಹೇಗೆ ಮಾತಾಡಬೇಕು, ನೆಕ್ಸ್ಟ್ ಯಾರು ಮಾತಾಡಬೇಕು, ಜಡ್ಜಸ್ ಹೇಗಿರಬೇಕು, ಅಧ್ಯಕ್ಷರು ಹೇಗಿರಬೇಕು, ಸಭೆಯ ಒಂದು ಪ್ರೊಫೈಲ್ ಸಿಗಬೇಕು ಅಂದ್ರೆ ಭದ್ರಾಚಾರ್ಯ ಕಥಾವಿಷ್ಣ ಓದಬೇಕು. ಅನ್ಫಾರ್ಚುನೇಟ್ಲಿ ನಾವು ಯಾವ ವಿದ್ಯಾಪೀಠಗಳಲ್ಲೂ ಟೆಕ್ಸ್ಟ್ ಬುಕ್ಕೇ ಆಗಿಲ್ಲ. ಅದು ಭದ್ರಾಚಾರ್ಯ ಕಥಾಲಕ್ಷಣ ಯಾವ ರೀತಿ ಪಾಠ ಮಾಡಿದ್ರೆ ವಾಕ್ಯಾರ್ಥ ಹೇಗೆ ಮಾಡ್ತಾರೆ ಮೇಲೆ ವಾಕ್ಯಾರ್ಥ ಮಾಡಿದ್ರೆ ಕಥಾಲಕ್ಷಣ ಅನ್ನೋದು ಕಳ್ಳು. ಅದ್ವೈತದಲ್ಲಿ ವರ್ಣನೆ ಮಾಡ್ತಾರೆ ಪ್ರಮಾಣ ಲಕ್ಷಣ ಕಥಾಲಕ್ಷಣ ಹೇಗಿವೆ ಅಂತ ಕೇಳಿದರೆ ನೇತ್ರಾಭೆ ಎರಡು ಕಣ್ಣಿದ್ದಾಗಿವೆ ಅಂತ ಹೇಳಿದ್ದಾರೆ. ನೇತ್ರಾಭೆ ವಾದ ಸನ್ಮಾನ ಲಕ್ಷಣೆ ಅಂತ ನಾರಾಯಣ ಪಂಡಿತಾಚಾರ್ಯರು 15 ಸರ್ಗದಲ್ಲಿ ಬರೀತಾರೆ. ಇದು ನಮಗೆ ಅರ್ಥವಾದರೆ ಬಿಗಿನರ್ಸ್ ಮೊದಲು ಪಾಠ ಮಾಡಬೇಕಾಗಿ ತತ್ವ ಸಂಖ್ಯಾನ ತತ್ವ ವಿವೇಕ ಪ್ರಮಾಣ ಲಕ್ಷಣ ಕಥಾಲಕ್ಷಣ ನಾಲ್ಕು ಬಂತು ಅಂದ್ರೆ ಅವ್ರು ಈಜುಬೋಡಿ ಕಟ್ಟಿರಲ್ಲ ಹಾಕಿದ ಲೆಕ್ಕ ಏರ್ ಮುಳುವ ಚಾನ್ಸ ಇಲ್ಲ ಅವರು. ಅದು ಬಿಟ್ಟರೆ ಅದು ಈಜುಬೋಡಿ ಕಟ್ಟದ ಹಾಗೆ ದುಃಖಿದಾಗ ಲೆಕ್ಕ ಹೇಳೋ ಚಾನ್ಸ ಇಲ್ಲ. ಸರಿ ಅರ್ಥ ಮಾಡಿಕೊಂಡ್ರೆ ಪ್ರಮಾಣ ಲಕ್ಷಣ ಕಥಾಲಕ್ಷಣ ತತ್ವ ಸಂಖ್ಯಾನ ತತ್ವ ವಿವೇಕ ಇನ್ನು ಅದ್ವೈತ ಮತದ ವಿಮರ್ಶೆ ಬಹಳ ಕಷ್ಟದ ಕೆಲಸ. ಅದಕ್ಕೆ ಚಿಕಿತ್ಸೆ ಹೇಗೆ ಎಜುಕೇಟ್ ಮಾಡ್ತಾರೆ ಅಂದ್ರೆ ಉಪಾಧಿ ಖಂಡನ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಮತ್ತು ಮಾಯಾವಾದ ಖಂಡನ ಬೇಸಿಕ್ ಟೆನೆಟ್ಸ್ ಅಟ್ಯಾಕ್ ಮಾಡ್ತಾರೆ. ಸ್ಪಷ್ಟವಾಗಿ ಕನ್ಫ್ಯೂಷನ್ ಬರಬಾರದು. ಆ ಮೂರು ಅರ್ಥ ಆಯ್ತು ಅಂದ್ರೆ ನಿಮಗೆ ಯಾವ ಕಾಲದ ಕನ್ಫ್ಯೂಷನ್ ಇಲ್ಲ. ಇದು ಮತ ವಿಮರ್ಶೆಗೆ ಬರಬೇಕಾದ ಪರ್ಫೆಕ್ಟ್ ಗೈಡೆನ್ಸ್ ಸಿಗುತ್ತೆ ನಮಗೆ. ಅದರೊಳಗೆ ಮೂರು ಖಂಡನ ಗ್ರಂಥಗಳು ಖಂಡನತ್ರಯ ಅಂತ ಹೇಳ್ತಾರೆ. ಆ ಮೂರಕ್ಕೂ ವ್ಯಾಸರಾಜರು ಇತ್ತಿತ್ತು ಟೀಕಾ ಬರೆದಿದ್ದಾರೆ. ವ್ಯಾಸರಾಜರು ಮಂದಾರ ಮಂಜರಿಂದ ಟಿಪ್ಪಣಿ ಬರೀತಾರೆ. ಆಚಾರ್ಯ ಮಹಾರಾಜ ಖಂಡನ ಇರೋದು ಅರ್ಥ ಪುಟ ಲೆಕ್ಕ ಅರ್ಥ ಪುಟ ಅಷ್ಟೇ. ಬಹುಶಃ ನಮ್ಗೆ ಲೆಟರ್ ಸಹ ಚಿಕ್ಕದ ಬೆಳೆಯೋದಿಲ್ಲ ಯಾರು ಕೂಡ. ನಾವು ಯೋಗಕ್ಷೇಮ ಬರೆಯೋದಕ್ಕೆ 2 ಪುಟ ಆಗಿರ್ತದೆ ಅಷ್ಟೊತ್ತಿಗೆ. ಆಚಾರ್ಯ ದೊಡ್ಡ ದೊಡ್ಡ ಗ್ರಂಥಗಳನ್ನ ಅರ್ಧ ಪುಟ 1 ಪುಟ ಬರ್ತಾ ಇರುತ್ತೆ. 10 ಶ್ಲೋಕ 20 ಶ್ಲೋಕ ಇಷ್ಟೇ. ತತ್ವ ಸಂಖ್ಯಾನ ಭಾರಿ ದೊಡ್ಡ ಗ್ರಂಥ 11 ಶ್ಲೋಕ ಇರೋದು. ಅವರೊಳಗೆ ಎಂಟೈರ್ ಮಾಂಟಾಲಜಿ ಬರೀತಾರೆ ಮಧ್ವಾಚಾರ್ಯ. ಈ ಲೆಕ್ಕದೊಳಗೆ ಒಂದು ಮಾತು ಹೇಳ್ತಾರೆ, ಅತಿ ಚಿಕ್ಕದಾಗಿ ಬರೀಬೇಕಾದ್ರೆ ಪರ್ಫೆಕ್ಟ್ ಪರ್ಸನ್ಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಈ ಫ್ರಾನ್ಸಿಸ್ ಬೇಕನ್ ಎಸ್ಸೇ ಇದೆ, ಅದನ್ನು ಬರೀತಾರೆ ಅಂತ. ಅತಿ ಕಡಿಮೆ ಯಾರು ಬರೀತಾರೆ, ಅತಿ ಕ್ಲಿಯರ್ ಆಗಿ ಯಾರು ಬರೀತಾರೆ, ಅವರು ಮಾಸ್ಟರ್ ಆಫ್ ದಿ ಸಬ್ಜೆಕ್ಟ್ ಅಂತ ಅರ್ಥ ಅಂತ ಹೇಳ್ತಾರೆ. ಹೆಚ್ಚು ಬರೆಯೋರಿಗೆ ಗೊತ್ತಿಲ್ಲ ಅಂತ ಅರ್ಥ. ಆ ಫಿಲಪ್ ಕ್ಯಾಂಪ್ ಮಾಡ್ಕೊಳ್ಳೋಕೆ ಜಾಸ್ತಿ ಮಾಡ್ತಾರೋ. ದಟ್ಟ ಹುಡುಗ 20 ಪೇಜ್ ಬರೀತಾರೆ, ಜಾಣ ಹುಡುಗ 5 ಪೇಜ್ ಮುಗಿಸಿರ್ತಾರೆ. 20 ಪೇಜ್ ಯಾತಕ್ಕೆ ಬರೀತಾರೆ ಅಂದ್ರೆ ಬೇಕು ಕನ್ಫ್ಯೂಸ್ ಮಾಡ್ಬೇಕಷ್ಟೇ, ನಮ್ಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಮತ್ತು ಭದ್ರಾಚಾರ್ಯ ಗ್ರಂಥಗಳು ಭಾರಿ ಚಿಕ್ಕದು ಅಷ್ಟೇ ಸ್ಪಷ್ಟ. ಬಾಲಸಂಗಮತಿ ಬೋಧಯ ದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈ. ಗ್ರಂಥ ಹೇಗೆ ಬರೆದಿದ್ದಾರೋ ಗ್ರಂಥದ ಬರೆಯೋ ರೀತಿ ಕೂಡ ಬಹಳ ಅತ್ಯದ್ಭುತವಾದ ರೀತಿ. ಅದು ಪ್ರಮಾಣ ಲಕ್ಷಣ ಕಥಾಲಕ್ಷಣ ಖಂಡನತ್ರಯ ತತ್ಸತತ್ವ ವಿವೇಕ ಆಮೇಲೆ ಕರ್ಮ ನಿರ್ಣಯ. ಅದಿಡೀ ವೇದದ ಭಾಗಗಳಿಗೆ ಋಗ್ಭಾಷ್ಯವನ್ನು ಹೇಗೆ ಬರೆದ್ರೋ ಕರ್ಮ ನಿರ್ಣಯವನ್ನು ಬರೀತಾ ವೇದಗಳ ಪ್ರತಿ ಮಾತುಗಳು ಕೂಡ ಕರ್ಮಕಾಂಡ ಜ್ಞಾನಕಾಂಡ ಅಂತ ಬೇರೆ ಆಗಿಲ್ಲ. ಎಲ್ಲವೂ ಕೂಡ ಸರ್ವೇ ವೇದ ಯತ್ಪದ ಮಾಮನಂತಿ, ಎಲ್ಲ ಭಗವತ್ಪರ ಅಂತ ಹೇಳೋದಕ್ಕೋಸ್ಕರ ಕರ್ಮ ನಿರ್ಣಯ ಗ್ರಂಥದಲ್ಲಿ ಅನೇಕ ಜಟಿಲವಾದಂತಹ ಕರ್ಮ ಪ್ರತಿಪಾದಕವಾದ ವಾಕ್ಯಗಳಿಗೆ ವಿಷ್ಣು ಸರ್ವೋತ್ತಮತ್ವಪರವಾದ ಅರ್ಥವನ್ನು ಮಾಡ್ತಾರೆ. ಇನ್ನು ವಿಷ್ಣು ನಿರ್ಣಯ ತತ್ವೋದ್ಯೋತ. ತತ್ವೋದ್ಯೋತ ಅಂತ ಹೇಳಿದರೆ ಒಂದು ಸಭೆಯಲ್ಲಿ ನಡೆದ ಉಪನ್ಯಾಸ ಇಮ್ಮಿಡಿಯೇಟ್ ಹಾಗೆ ರೆಕಾರ್ಡ್ ಆಯಿತು. ಈ ಉಪನ್ಯಾಸ ರೆಕಾರ್ಡ್ ಮಾಡೋ ಪದ್ಧತಿ ಫಸ್ಟ್ ಆಗಿತ್ತು ಮಧ್ವಾಚಾರ್ಯರೇ. ಅವ್ರು ಲೆಕ್ಚರ್ ಕೊಟ್ಟರು, ಶಿಷ್ಯರು ಹಾಗೆ ಬರ್ಕೊಂಡ್ರು, ಹಾಗೆ ಪಬ್ಲಿಷ್ ಆಗಬೇಕು. ತತ್ವೋದ್ಯೋತ ಅಂತ ಅದಕ್ಕೆ ಹೆಸರು ಜೈತಿರ್ತಾರೆ. ಟೀಕಾ ಇದೆ ಅದ್ರ ಮೇಲೆ, ಅದ್ರ ಮೇಲೆ ಬಂದಿರತಕ್ಕಂಥ ದೊಡ್ಡ ವಾಕ್ಯಾರ್ಥ ಪರಂಪರೆಯೇ ಬಂದು ಹೋಗಿಬಿಟ್ಟಿದೆ. ಅದು ನ್ಯಾಯಾಮೃತಕ್ಕೆ ಮೂಲವಾದ ಗ್ರಂಥ ತತ್ವೋದ್ಯೋತ. ಮುಂದೆ ವಿಷ್ಣು ತತ್ವದ ನಿರ್ಣಯ, ಅದು ಹೇಗೆ ಅಣುಸುನ ಅಂತ ಅದ್ರ ಟೀಕಾ ಹೆಸರಿಟ್ಟಿದ್ದ. ಇಡೀ ಅಣುವ್ಯಾಖ್ಯಾನದಲ್ಲಿ ಏನೇನು ಬಂದಿದೆ ಅದಿಷ್ಟು ಇನ್ನು ಶಾರ್ಟ್ ಆಗಿ ನೋಡಬೇಕು, ತತ್ವ ನಿರ್ಣಯದಲ್ಲಿ ನೋಡಬೇಕು. ಅದು ಎಕ್ಸ್ಪ್ಯಾನ್ಷನ್ ತತ್ವ ನಿರ್ಣಯ ಟೀಕಾ ಜಯತೀರ್ಥರು ಅತ್ಯಪೂರ್ವ ಗ್ರಂಥ. ಅದನ್ನು ಓದಿದ್ರು ಅಂದ್ರೆ ಇಡೀ ತತ್ವಶಾಸ್ತ್ರ ಕರ್ತಾರಾಮನ ಕೈ ಇದ್ದಾಗ ಲೆಕ್ಕ. ಯಾವ ಆಸ್ಪೆಕ್ಟ್ ಯಾವ ಮಧ್ವಾಚಾರ್ಯ ಏನೇ ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೆ ಅದನ್ನ ಹೇಗೆ ವಿಮರ್ಶೆ ಮಾಡಬೇಕು ಅದನ್ನ ತೋರಿಸಿಕೊಟ್ಟವರು ಮಧ್ವಾಚಾರ್ಯರು. ಈ ಒಂದು ಪ್ಲಾನ್ ಅಂಡ್ ಪರ್ಪಸ್ ಯಾರೂ ಮಾಡಿರಲಿಲ್ಲ. ದಶ ಪ್ರಕರಣಗಳು, ದಶ ಪ್ರವೃತ್ತಿಗಳು ಮಧ್ವಾಚಾರ್ಯರು, ಅವ್ರ ಹೆಸರಿತಕ್ಕಂತೆ ದಶ ಪ್ರಕರಣಗಳು. ದಶ ಅಂದ್ರೆ ಪೂರ್ಣ ಅಂತ ಅರ್ಥ. ಪೂರ್ಣ ಪ್ರಕರಣ ಕೊಟ್ಟವರು ಮಧ್ವಾಚಾರ್ಯರು. ಅದರ ಮುಂದಿನ ಭಾಗವಾಗಿ ಆಚಾರ ಗ್ರಂಥಗಳು. ಆಚಾರವೇ ಬೇಡ ಅಂದ್ರೆ ಆಚಾರ ಗ್ರಂಥ ಬೇಕಿಲ್ಲ. ಹೆಸರು ಆಚಾರ್ಯ ಅಂತಿದ್ರು ಕೂಡ ಆಚಾರ ಬೇಡ ಅಂದ್ರೆ ಅರ್ಥ ಇಲ್ಲ. ಮಧ್ವಾಚಾರ್ಯರು ಸದಾಚಾರ ಸ್ಮೃತಿ ಬರೀತಾರೆ. ಹೀಗಿರಬೇಕು ಡೈಲಿ ಟೈಮ್ ಟೇಬಲ್. ಡೈಲಿ ಟೈಮ್ ಟೇಬಲ್, ಸ್ಪಿರಿಚುವಲ್ ಟೈಮ್ ಟೇಬಲ್ ಹೇಗಿರಬೇಕು ಅಂದ್ರೆ ಸದಾಚಾರ ಸ್ಮೃತಿ ಬರೀತಾರೆ. ನಮ್ಮ ಔಟ್ಲುಕ್ ಆಫ್ ದಿ ಎಂಟೈರ್ ಲೈಫ್ ಹೇಗಿರಬೇಕು ಅಂದ್ರೆ ಕೃಷ್ಣಾಮೃತ ಮಹಾನವ ಬರೀತಾರೆ. ನಮ್ಮ ವೈಷ್ಣವ ದೀಕ್ಷೆಯ ಬಗ್ಗೆ ಫುಲ್ ಡೀಟೇಲ್ ಸಿಗಬೇಕಾದ್ರೆ ಕೃಷ್ಣಾಮೃತ ಮಹಾನವ ಓದಬೇಕು. ಡೈಲಿ ಟೈಮ್ ಟೇಬಲ್ ಗೊತ್ತಾಗಬೇಕಾದ್ರೆ ಸದಾಚಾರ ಸ್ಮೃತಿ ಓದಬೇಕು. ತಾಪತ್ರಯೇಣ ಸಂತಪ್ತಂ ಯದೇತದ್ ಅಖಿಲಂ ಜಗತ್ ವಕ್ಷಾಮಿ ಶಾಂತಯೇ ತಸ್ಯ ಕೃಷ್ಣಾಮೃತ ಮಹಾರ್ಣವಂ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ ಹೇಳ್ತಾರೆ, ಇಡೀ ಜಗತ್ತು ತಾಪತ್ರಯದಿಂದ ಸುಟ್ಟು ಬೆಂದು ಹೋಗಿಬಿಟ್ಟಿದೆ, ಅದನ್ನು ಮತ್ತೆ ಬದುಕಲಿಕ್ಕೋಸ್ಕರ ಬರೆದ ಗ್ರಂಥ ಕೃಷ್ಣಾಮೃತ ಮಹಾರ್ಣವ. ಆಚಾರ್ಯ ಹೇಳ್ತಾರೆ ಸತ್ತವರು ಬದುಕು ಗ್ರಂಥ ಅಂತ ಹೇಳ್ತಾರೆ. ಅದು ಓದಿದ್ದಕ್ಕೇನೆ ವ್ಯಾಸರಾಜರು ರಾಯರು ಅಂತವರು ಸತ್ತವನ್ನು ಬದುಕ್ತಾ ಇದ್ರು. ಕೃಷ್ಣಾಮೃತ ಮಹಾರ್ಣವ ಓದಿದ್ರೆ ಸತ್ತವರು ಬದುಕ್ತಾರೆ ಅಂತ ಆಚಾರ್ಯ ಹೇಳ್ತಾರೆ. ನಿಮ್ಮಲ್ಲೇ ನಮ್ಮಲ್ಲಿ ಪಾರಾಯಣ ಮಾಡೋ ಪದ್ಧತಿ ಇಲ್ಲ, ಅದನ್ನ ಓದೋ ಪದ್ಧತಿ ಇಲ್ಲ. ಅದು ಬಂತು ಅಂದ್ರೆ ಬರೀ 230 ಶ್ಲೋಕ ಅಷ್ಟೇ, ಅದು ಓದಿಬಿಟ್ರೆ ವೆರೈಟಿ ವೆರೈಟಿ ಪುರಾಣಗಳ ಶ್ಲೋಕಗಳು, ಏಕಾದಶಿ ವ್ರತದ ಬಗ್ಗೆ, ದೇವ ಪೂಜೆಯ ಬಗ್ಗೆ, ಆಮೇಲೆ ವಿಶೇಷ ಗೋಪಿಚಂದನದ ಬಗ್ಗೆ, ಮುದ್ರಾಧಾರಣೆಯ ಬಗ್ಗೆ, ತೀರ್ಥದ ಬಗ್ಗೆ, ಪಾದೋದಕದ ಬಗ್ಗೆ, ಅಂಗಾರಗಳ ಬಗ್ಗೆ ಎಷ್ಟು ಹೇಳ್ತಾರೆ ಆಚಾರ್ಯರು ಅಂದರೆ ಶುದ್ಧ ವೈಷ್ಣವ ಹೇಗಿರಬೇಕು ಅಂತ ಅರ್ಥ ಆಗಬೇಕಾದ್ರೆ ಕೃಷ್ಣಾಮೃತ ಮಹಾನವ ಓದಬೇಕು ಅಂತ ಗ್ರಂಥ ಕೊಡ್ತಾರೆ. ಆಮೇಲೆ ತಂತ್ರಸಾರ ಸಂಗ್ರಹ ಚಿನ್ ಸಣ್ಣ ಗ್ರಂಥ, ಅದು ವಿಶ್ವಕೋಶ ಅದು, ಅದು ಅಷ್ಟ ಮಹಾಮಂತ್ರಗಳು ಇಡೀ ಶಬ್ದ ಆಕಾರದಿಂದ ಹಿಡಿದು ಸಮಸ್ತ ವೇದಗಳು ಹೇಗೆ ಬಂದು ಅದಕ್ಕೆ ಡೆರೈವ್ ಮಾಡಿ ತೋರಿಸ್ತಾರೆ. ಪ್ಯೂರ್ ಮ್ಯಾಥಮೆಟಿಕ್ಸ್ ಅದು, ಒಂದು ಆಕಾರದಿಂದ ಒಂದು ಓಂಕಾರದಿಂದ ಇಡೀ ಶಬ್ದ ಪ್ರಪಂಚ ಹಾಗೆ ಇವಾಲ್ವ್ ಆಯ್ತು ಅಂತ ಹೇಳ್ತಾರೆ ಆಚಾರ್ಯ. ಅದು ಓದಿದ್ರೆ ಆಶ್ಚರ್ಯ ಆಗುತ್ತೆ. ಮ್ಯಾಥಮೆಟಿಕ್ಸ್ ಓದಿದವರು ಅಂತ ಅಷ್ಟು ಖುಷಿ ಆಗಿಬಿಡುತ್ತೆ, ಯಾವ ಥರ ಎಲ್ಲ ಇವಾಲ್ವ್ ಆಯ್ತು ಬಂದು ತೋರಿಸ್ತಾ ಬಿಡ್ತಾರೆ ಮಧ್ವಾಚಾರ್ಯ. ಅಷ್ಟ ಮಹಾಮಂತ್ರಗಳು ಹೇಗೆ, ಪೀಠ ಪೂಜೆ ಹೇಗೆ, ಆವರಣ ಪೂಜೆ ಹೇಗೆ, ನೈವೇದ್ಯ ಪೂಜೆ ಹೇಗೆ ಮಾಡಬೇಕು, ಅನುಯಾಗ ಹೇಗೆ, ಮತ್ತೆ ದೇವತಾ ಪ್ರತಿಷ್ಠಾಪನೆ ಹೇಗೆ, ಪುಣ್ಯವಾಚನ ಹೇಗೆ ಮಧ್ವಾಚಾರ್ಯ ಬರೀತಾರೆ. ಆಕಾರ ಮಾತೃಕಾ ದೇವತೆಗಳು ಯಾರು, ಪ್ರಾಣಾಯಾಮ ಹೇಗೆ ಮಾಡಬೇಕು, ಹೇಗೆ ಕೂಡಬೇಕು, ಹೇಗೆ ಯಮ ನಿಯಮ ಪ್ರಾಣ ಎಲ್ಲ ಏನರ್ಥ, ಅದಕ್ಕೆ ಮುಂದೆ ಹೋಮಕ್ಕೆ ಹೇಗಬೇಕು, ಅಗ್ನಿ ಹೋಮಕುಂಡ ಎಷ್ಟಿರಬೇಕು, ಅದ್ರ ಡೆಪ್ತ್ ಎಷ್ಟಿರಬೇಕು, ಹೈಟ್ ಎಷ್ಟಿರಬೇಕು, ಯಾವ ಪುರೋಹಿತರಿಗೂ ಗೊತ್ತಿರೋದಿಲ್ಲ. ವಿಷ್ಣು ಕೂಡ ತಂತ್ರಸಾರ ಓದ್ದೇ ಇದ್ದ ಪುರೋಹಿತರುಗಳೇ ಜಾಸ್ತಿ. ಫಸ್ಟ್ ಟೈಮ್ ಅಲ್ಲಿ ಆಚಾರ್ಯರು ತಾವೇ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಅದನ್ನ. ಎಷ್ಟು ಅದ್ಭುತವಾದದ್ದು ಮಧ್ವಾಚಾರ್ಯ ಪಾಂಡಿತ್ಯ ಅಂದ್ರೆ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಅನಂತರ ದೇವತಾ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು, ಶಿಲೆ ಹೇಗೆ ಆರಿಸ್ಬೇಕು, ಶಿಲೆ ಎಲ್ಲಿಂದ ತರಬೇಕು, ಶಿಲೆ ತರೋದಕ್ಕಿಂತ ಮುಂಚೆ ಯಾವ ಹೋಮ ಮಾಡಬೇಕು, ಅಂದ ಮೇಲೆ ಶಿಲ್ಪಿ ಹೇಗನ್ನ ಕಟ್ಟಬೇಕು, ದೇವಸ್ಥಾನಕ್ಕೆ ಸೈಟ್ ಹೇಗಿರಬೇಕು, ಹೇಗೆ ಸೈಟ್ ಅನ್ನು ಅಗಿಬೇಕು, ಆಮೇಲೆ ಪ್ರತಿಮೆ ಹೇಗೆ ಮಾಡಿಸ್ಬೇಕು, ಪ್ರತಿಮೆ ಮಾಡಿಸ್ಬೇಕಾದ್ರೆ ಪುರುಷ ಶಿಲಾ, ಸ್ತ್ರೀ ಶಿಲಾ, ಗಬುಮುಖ ಶಿಲಾ ಅಂತ ಶಿಲೆಯಲ್ಲೂ ಪ್ರಭೇದ ಇದೆ ಆಚಾರ್ಯ ಹೇಳ್ತಾರೆ. ಪುರುಷ ಶಿಲಾ ಅಂತಿದೆ, ಗಬುಮುಸಕ ಶಿಲಾ ಅಂತಿದೆ, ಸ್ತ್ರೀ ಶಿಲಾ ಅಂತಿದೆ. ವಿಗ್ರಹವನ್ನು ಪುರುಷ ಶಿಲೆಯಿಂದಲೇ ಮಾಡಬೇಕು. ಮತ್ತೆ ದೇವಾಲಯ ಗರ್ಭಗುಡಿಯ ಬಾಗಿಲು ಎಷ್ಟೆತ್ರ ಇರಬೇಕು, ನಾವೇನು ನಮ್ಮ ಪ್ರಕಾರ ನಮ್ಮ ಫ್ಯಾನ್ಸಿ ನಾವು ನಮ್ಮೆಲ್ಲರ ಕಣ್ಣಿ ಕಾಣಾಗಿರಬೇಕು ಅಂತ ತಿಳ್ಕೊಂಡ್ಬಿಡ್ತೇವೆ. ಹಾಗಲ್ಲ, ವಿಗ್ರಹಕ್ಕೂ ದೇವರಸ್ಥಾನ ಬಾಗಿಲಿಗೂ ಡಿಫರೆನ್ಸ್ ಇದೆ. ದೇವರ ಮೇಲೆ ದೇವಸ್ಥಾನದ ರೂಫ್ ಇದೆಯಲ್ಲ, ಎಷ್ಟು ಹೈಟ್ ಇರಬೇಕು, ಗ್ಯಾಪ್ ಎಷ್ಟಿರಬೇಕು ಆಚಾರ ಹೇಳ್ತಾರೆ. ಅವು ಸುತ್ತ ಇರತಕ್ಕಂಥ ಮುಂದೆ ಅಂಗಣ ಎಷ್ಟಿರಬೇಕು, ಮತ್ತೆ ಹೋಮಕುಂಡ ಪ್ರತಿಷ್ಠಾಪನೆ ಹೋಮ ಹೇಗೆ ಮಾಡಬೇಕು, ಎಷ್ಟು ಕಲಶ ಸ್ಥಾಪನೆ ಮಾಡಬೇಕು, ಎಷ್ಟು ಜನ ಪಾರಾಯಣ ಮಾಡಬೇಕು, ಪಾರಾಯಣ ಮಾಡಿ ಎಲ್ಲೆಲ್ಲಿ ಕೂತಿರಬೇಕು, ಋಗ್ವೇದ ಪಾರಾಯಣ ಎಲ್ಲಿ ಕೊಡಬೇಕು, ಯಜುರ್ವೇದಕ್ಕೆ ಎಲ್ಲಿ ಕೊಡಬೇಕು, ಎಂಥ ಆಶ್ಚರ್ಯ, ಆಶ್ಚರ್ಯವೇ ಆಶ್ಚರ್ಯ. ಮತ್ತು ಏನು ಸಂಭಾವನೆ ಕೊಡಬೇಕು ಅವರಿಗೆಲ್ಲ, ಇವತ್ತು ಇದು ಕೇಳಿಬಿಟ್ರೆ ಗಾಬರಿ ಆಗಿಬಿಡ್ತಾರೆ ಜನಗಳೆಲ್ಲ ಕೂಡ, ಎಷ್ಟೆಷ್ಟು ಸಂಭಾವನೆ ಯಾರ್ಯಾರಿಗೆ ಕೊಡಬೇಕು ಅಂತ ಆಚಾರ ಹೇಳ್ತಾರೆ. ಅದು ಕೇಳಿದರೆ ನಾವು ಯಾರು ಮಾಡೋದೇ ಇಲ್ಲ, ಬಿಟ್ಟೇ ಬಿಡ್ತೇವೆ ಅಷ್ಟೇ. ಹೇಳಿದೆ ಮಾಡಿದವರಿಗೆ ಗುರುಗಳಿಗೆ ಎಷ್ಟು ಸಂಭಾವನೆ ಕೊಡಬೇಕು ಅಂತ ಕೇಳಿದರೆ ಅತಿ ಕಡಿಮೆ ಅಂದರೆ 1000 ಗೋವು ಕೊಡಿ ಅಂತ ಹೇಳ್ತಾರೆ. ಒಂದು ಗೋವು ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ, ಇನ್ನೂ ಕಡಿಮೆ ಸ್ವಲ್ಪ ಕೊಡಿ ಅಂತ ಹೇಳ್ತಾರೆ. ಕೊನೆ ಒಂದು ಮಾತು ಹೇಳ್ತಾರೆ, ಗಾಬರಿ ಆಗಬೇಡಿ, ನಿಮಗೇನು ಇಲ್ಲ ಹೌದಲ್ಲೋ, ನಿಸ್ವಹ ಪತ್ಯ ಕ್ಷಮಾಪಯೇ, ದಯವಿಟ್ಟು ಕೊಡ್ಲಿಕ್ಕಾಗದೆ ಕ್ಷಮಿಸಿಬಿಡಿ ಅಂತಾರೆ ಕೇಳಿ ಕೊನೆ ಪಕ್ಷ ಅಂತ ಹೇಳ್ತಾರೆ. ಅದು ಸಿಂಪ್ಲೆಸ್ಟ್, ಹೈಯೆಸ್ಟ್ ಇದ್ರೆ ಮಾಡಿ, ಇಲ್ಲೋರು ಇಷ್ಟಾದ್ರೂ ಮಾಡಿ ಕೊನೆ ಪಕ್ಷ. ನಿಸ್ವಹ ಭಕ್ತ್ಯ ಕ್ಷಮಾಪಯೇ, ರಾಜ ಹೈಲಿ ಪ್ರಾಕ್ಟಿಕಲ್ ಫಿಲಾಸಫಿ ಭದ್ರಾಚಾರ್ಯ, ಯಾವುದು ಇಂಪಾಸಿಬಲ್ ಯಾವುದು ಹೇಳೋದೇ ಇಲ್ಲ, ಆದರೆ ತತ್ವವನ್ನು ಹೇಳೋದನ್ನು ಬಿಡೋದಿಲ್ಲ, ಎಲ್ಲ ಹೇಳ್ತಾ ಬರ್ತಾರೆ. ಮೈಲಿಗೆ ಆದರೆ ಸಂಪ್ರೋಕ್ಷಣೆ ಹೇಗೆ ಮಾಡಬೇಕು, ಜೀವನ ಹಳೆಯ ದೇವಸ್ಥಾನ ಜೀರ್ಣೋದ್ಧಾರ ಹೇಗೆ ಮಾಡಬೇಕು, ತತ್ವನ್ಯಾಸ ಮಾತೃಕಾನ್ಯಾಸ ಹೇಗೆ, ಎಷ್ಟು ಅದ್ಭುತಗಳು ತರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವಿಷಯ ಹೇಳ್ತಾರೆ, ಪ್ರತಿಷ್ಠಾಪನೆ ಮಾಡಿದಾಗ 15 ದಿವಸ ಉತ್ಸವ ಮಾಡಿ ಅಂತ ಹೇಳ್ತಾರೆ. 7 ದಿವಸ ಮುಂಚೆ, 7 ದಿವಸ ಆಮೇಲೆ, ಮಧ್ಯದ ದಿವಸ. ಅಷ್ಟು ದಿವಸಗಳ ಕಾಲ ಅನ್ನ ಹಾಕಿ, ಯಾರಿಗೆ ಹಾಕಿ ಅಂದ್ರೆ ಆಚಾರ್ಯ ಮಾತು ಕೇಳಿದರೆ ಗೊತ್ತ, ಎಷ್ಟು ದೊಡ್ಡವರು ವಜ್ರಾಚಾರ ಅಂತ ಗೊತ್ತಾಗ. ಆ ಶ್ವಭ್ಯ ಆ ಶ್ವಪಾಕೇಭ್ಯ ದದ್ಯಾದನ್ನಂ ನಿರಂತರ, ಎಲ್ಲ ಪಶು ಪಕ್ಷಿಗಳಿಗೂ ಅನ್ನ ಸಿಗೋ ಹಾಗೆ ಸಮಾರಾಧನೆ ಮಾಡಿಸಿ ಅಂತ ಹೇಳ್ತಾರೆ. ಅದು ವಜ್ರಾಚಾರ್ಯ ನಾವು ಒಬ್ಬ ಕೋಮುವಾದಿ ಆಚಾರ್ಯ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಅವ್ರ ತಂತ್ರಸಾರ ಓದಿಬಿಟ್ರೆ ಅಷ್ಟು ಬ್ರಾಡ್ ಔಟ್ಲುಕ್ ಯಾರೂ ಕೊಡೋದಿಲ್ಲ, ಪ್ರತಿಯೊಬ್ಬರು ಕೂಡ ಅನ್ನ ಸಿಗೋ ಹಾಗೆ ವ್ಯವಸ್ಥೆ ಮಾಡಿ ಊಟದಲ್ಲಿ. ಇಂಥ ಅದ್ಭುತವಾದ ಹಿರಿಮೆಯನ್ನು ತೋರಿಸಿದವರು ಅವರು. ಮೊನ್ನೆ ಮಂತ್ರಗಳ ಬಗ್ಗೆ ಹೇಳ್ತಾರೆ, ಎಷ್ಟು 72 ಮಹಾಮಂತ್ರಗಳನ್ನು ಹೇಳ್ಕೊಡ್ತಾರೆ. ಭೂವರಾಹ ಮಂತ್ರ, ದೃಶಿಂ ಮಂತ್ರ, ಶ್ರೀಕರ ಮಂತ್ರ, ಧನ್ವಂತರಿ ಮಂತ್ರ, ಎಷ್ಟು ಮಂತ್ರಗಳು, ಅದು ಕೆಪಾಸಿಟಿ ಹೇಳ್ತಾರೆ. ಒಂದೊಂದು ಮಂತ್ರ ಹೇಳಿ, ನಿಮಗೆ ಮಳೆ ಬೇಕಾ ಮಳೆ ಬರುತ್ತೆ, ಮಳೆ ನಿಲ್ಬೇಕಾ ಮಳೆ ನಿಲ್ಲುತ್ತೆ, ಜ್ಞಾನ ಬೇಕಾ ಜ್ಞಾನ ಬರುತ್ತೆ, ಕವಿ ಆಗ್ಬೇಕಾ ಕವಿ ಆಗ್ತೀರಿ, ವಾಕ್ಯಾರ್ಥ ಮಾಡಬೇಕಾ ವಾಕ್ಯಾರ್ಥ ಮಾಡ್ತೀರಿ, ಶತ್ರುಗಳು ಇದ್ದಲೇ ಹೋಗ್ಬೇಕಾ ಇದ್ದಲೇ ಹೋಗ್ತಾರೆ. ಅದೆಲ್ಲ ಗೊತ್ತಿದ್ದಕ್ಕೆ ವಿಜೇಂದ್ರ ಸ್ವಾಮಿಗಳು ಕುಂಭಕರ್ಣ ಕುಂಭಕೋಣದಲ್ಲಿದ್ದಾಗ ದೊಡ್ಡ ಶತ್ರುಗಳು ಗುಂಪು ಬಂತರು. ಅವ್ರು ಏನ್ ಮಾಡಿದ್ರಂತೆ, ಜನ ಎಲ್ಲ ಜನಕ್ಕೆ ಪ್ರಾಕ್ಟೀಸ್ ಆಗಿದ್ದು ಓಡೋದೊಂದೇ, ಅವ್ರು ಬಂದು ಸ್ವಾಮಿ ಅಂತ ಕೇಳ್ತಾರೆ, ಒಂದು ಮಂತ್ರ ಹೇಳಿ ಕೊಟ್ಟರಂತೆ, ಅಲ್ಲಿ ಹಾಕಿಬಿಡಿ ಅಂತ ಹೇಳಿದ್ರು. ಹಾಕಿದರೆ ಮಂತ್ರ ಹಾಕಿದ್ರೆ ಪ್ರಭಾವ ಬಂದವರೆಲ್ಲ ಸೋತ್ ಹಾಗೆ ಓಡ್ತಾರೆ, ಎದುರಿಗಿರೋದು ಏನೋ ಅಂತ ಕಾಣಿಸ್ತಾ ಇದೆ ಅವರಿಗೆ. ಎಲ್ಲ ಶತ್ರುಗಳು ಎಲ್ಲ ಪರಾರಿ, ಒಂದು ರಕ್ತ ಬಂದು ಹರಿ ರಕ್ತ ಬಿದ್ದಿಲ್ಲ, ಆ ರೀತಿ ಕೆಲಸಿದ್ದ. ಇದೆಲ್ಲ ಎಲ್ಲಿ ಸಾಧ್ಯವಾಯಿತು ಅವರಿಗೆ ಅಂತ ಕೇಳಿದರೆ, ಆಚಾರ್ಯರ ಗ್ರಂಥಗಳಂದ್ರೆ ಕಲ್ಪವೃಕ್ಷ. ಒಂದು ಮಾತು ಬೇರೆ ಮಧು ವಿಜಯದೊಳಗೆ, ಕಷ್ಟಂತ್ರ ಸಾರಂ ಸಂಪ್ರಾಪ್ತಿಯ ನಶ್ಚಾತ್ ಪರ್ಯಾಪ್ತ ವಾಂಚಿತ. ತಂತ್ರಸಾರ ಕೈಯಲ್ಲಿತ್ತು ಅಂದ್ರೆ ಕಲ್ಪವೃಕ್ಷ ಕೈಯಲ್ಲಿದ್ದಾಗೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಕಲ್ಪವೃಕ್ಷ ಕೈಯಲ್ಲಿದ್ದಾಗ ಲೆಕ್ಕ ಕೊನೆಗೆ ಒಂದು ಮಾತಾಡ್ತಾರೆ ಅದರಲ್ಲಿ. ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿತ ಕಿಮು ಜ್ಞಾನಾತ್ ಕಿಮ್ಮ ಅನುಷ್ಠಾನಾತ್ ಉಭಯಸ್ಮಾಚ್ಯ ಕಿಂ ಪುನಃ. ಬರೀ ಗ್ರಂಥ ಪಾರಾಯಣ ಮಾಡಿ ಸಾಕು, ಕೇಳಿದ್ದೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೂ ತಯಾರಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಬರೀ ತಂತ್ರಸಾರ ಪಾರಾಯಣ ಮಾಡಿ ಅರ್ಥ ಮಾಡ್ಕೋಬೇಡಿ, ಸುಮ್ಮನೆ ಪಾರಾಯಣ ಮಾಡಿ ಯು ಗೆಟ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಇಲ್ಲ ಅರ್ಥನೂ ಮಾಡ್ಕೊಂಡ್ಬಿಟ್ರೆ ಪಾರಾಯಣ ಮಾಡಿಬಿಟ್ರೆ ಹಿಡಿಯೋರೇ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಕೈಲಿ ಕೊಟ್ಟು ಇನ್ನೂ ನಾವು ಕಂಡವ್ರ ಬಂದು ಕೇಳ್ತೇವೆ ಅಂದ್ರೆ ನಮಗೆ ಏನೂ ಅರ್ಥ ಇಲ್ಲ ಅಂತ ಅರ್ಥ. ಜಗನ್ನಾಥಾಸ್ ಹೇಳ್ತಾರಲ್ಲ, ಚೋಡಿಪತಿ ಸುತ ನೆನೆಸಿ ಕೈದು ಗಾಡಿ ಕೊಟ್ಟುವ ಜನರಿ. ರಾಜನ ಮಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಚ್ಚೆ, ಅಮ್ಮ ತಾಯಿ ರಾಜನ ಮಗ ಅವ್ನು ಬೋರ್ಡ್ ಹಾಕಿರ್ತಾರೆ, ಇವ್ರು ಬಿಚ್ಚೆ ಹಾಕ್ಬೇಡಿ ನನ್ನ ಮಗ ಅಂತ ಬೋರ್ಡ್ ಹಾಕಿರ್ತಾರೆ ಪಾಪ. ಅಂತ ಸ್ಥಿತಿ ಬಂದ್ರೆ ಹುಚ್ಚ ಅಂತಾರೆ. ಇನ್ನೇನು ಅದರೊಳಗಿಲ್ಲ. ಮಧ್ವಾಚಾರ್ಯರ ಸಿದ್ಧಾಂತ ಅಂದ್ರೆ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು. ಅದು ಶ್ರೇಷ್ಠವಾದ ನಿದರ್ಶನವನ್ನ ಅಲ್ಲಿ ಕಾಣ್ತೇವೆ. ಅವ್ರ ಕೃತಿಗಳ ಸ್ಥೂಲ ಪರಿಚಯ ಇನ್ನು ದ್ವಾದಶ ಸ್ತೋತ್ರ, ನಖ ಸ್ತೋತ್ರ, ನಖ ಸ್ತುತಿ ಎರಡೇ ಶ್ಲೋಕ, ದ್ವಾದಶ ಸ್ತೋತ್ರ 128 ಶ್ಲೋಕ. ಏನು ಪವಾಡ ಮಾಡ್ತಾರೆ ಅದರೊಳಗೆ? ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಮಧ್ವಾಚಾರ್ಯ ಮಾಡಿದವರೇ ಇಲ್ಲ. ಯಾಕೆ ಗೊತ್ತಾ? ಪಾನ್ ಸ್ವಸ್ಪಾನ್ ಪುರುಹೂತ ವೈರಿ ವಲವನ್ ಮಾತಂಗ ಮಧ್ಯದ ಘಟ ಕುಂಭೋಚ್ಚಾತ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಈ ವೃತ್ತನೇ ಬೇರೆ, ಛಂದಸ್ ಬೇರೆ. ಆಮೇಲೆ ಶ್ರೀಮದ್ ಕಂಠೀರವಾಸ್ಯ ಪ್ರತಸುನಕರ ದಾರಿ ತಾರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತದ ಮನಸಾ ಭಾವಿತಾ ನಾಕಿ ವೃಂದಯಿ. ಆ ವೃತ್ತನೇ ಬೇರೆ, ಈ ಛಂದಸ್ ಬೇರೆ, ಆ ಛಂದಸ್ ಬೇರೆ. ಯಾತಕ್ಕೆ ಚೇಂಜ್ ಮಾಡಿದ್ರು ಗೊತ್ತೇನು? ಬಹಳ ಆಶ್ಚರ್ಯ. ಯಾತಕ್ಕೆ ಚೇಂಜ್ ಮಾಡಿದ್ದಾರೆ ಅಂದ್ರೆ ನರಸಿಂಹ ರೂಪ ಕಾಂಬಿನೇಷನ್ನು, ಅದಕ್ಕೆ ಶ್ಲೋಕಗಳು ಕಾಂಬಿನೇಷನ್. ಆಚಾರ್ಯರು ಹೈಲಿ ಮ್ಯಾಜಿಕ್ ಸ್ತೋತ್ರ ಬರೀತಾರೆ ಆಚಾರ್ಯರು. ನರಸಿಂಹದೇವರ ಮುಖ, ನರಸಿಂಹದೇವರ ಮುಖ ಸಿಂಹದ ಮುಖ, ಶಾರ್ದೂಲ ವಿಕ್ರೀಡದ ಉಪಯೋಗಿಸ್ತಾರೆ. ಮುಂದೆ ಹಾರ ಹಾಕೋತಾರೆ, ಸಂತಾರಂತ ಉಪಯೋಗಿಸ್ತಾರೆ, ಕರುಣಮಾಲ ಹಾಕೊಂಡಿದ್ದೆ. ಈ ರೀತಿ ಸಂಸ್ಕೃತಿ ಯಾವ ಕವಿನೂ ಯೋಚನೆ ಮಾಡಿರಲಿಲ್ಲ. ಮಧ್ವಾಚಾರ್ಯರು ರಚನ ಸಂವಿಧಾನದೊಳಗೇನೆ ನರಸಿಂಹ ಸ್ತೋತ್ರ ತೋರಿಸಿಕೊಡ್ತಾರಲ್ಲ, ಏನು ಪರ್ಫೆಕ್ಷನ್ ಅವ್ರದ್ದು. ಅದಕ್ಕೆ ಭಾರತೀಪತಿ ಅಂದ್ರೆ ಅರ್ಥ ಆಗುತ್ತೆ. ಭಾರತೀಯ ಅನುಗ್ರಹ ಇದ್ದವನೇ ಮರಿತಾನೆ, ಭಾರತೀಯ ಪತಿ ಹೇಗಿರಬೇಕು ಅಂತ ಹೇಳೋದಕ್ಕೆ ನಖಸ್ತುತಿ ಸಾಕ್ಷಿ. ಲಕ್ಷ್ಮೀಕಾಂತ ಎರಡು ಸ್ತೋತ್ರ, ಎರಡೇ ಸ್ತೋತ್ರದಲ್ಲಿ ನರಸಿಂಹ ನಖಸ್ತೋತ್ರ ವಾಯುಸ್ತುತಿಗೆ ಸಂಪುಟಾಕಾರಕವಾದ ಶ್ರೀರಕ್ಷೆ. ದ್ವಾದಶ ಸ್ತೋತ್ರ 12 ಅಧ್ಯಾಯಗಳಲ್ಲಿ ಪರಮಾತ್ಮನ ಹೇಗೆ ಸ್ತೋತ್ರ ಮಾಡಬೇಕು ಹೇಳಿಕೊಡುತ್ತಾರೆ. ಅದು ಅರ್ಥ ಆಗಬೇಕಾದ್ರೆ ಇಡೀ ಸರ್ವಮೂಲ ಓದಿರ್ಬೇಕಾದ್ರೆ. ಬಹಳ ಸರಳವಾದ ಶ್ಲೋಕಗಳು. ಮಣಿಮಂಜರಿಗಿಂತ ಸುಲಭ ಸಂಸ್ಕೃತ ನೋಡಬೇಕು ಅಂದ್ರೆ ಮಧ್ವಾಚಾರ್ಯಂತ ಓದಬೇಕು. ಅರ್ಥ ಮಾತ್ರ ಇಡೀ ಸರ್ವಮೂಲ ಓದೋರಿಗೆ ಮಾತ್ರ ಅರ್ಥ ಆಗೋದು. ಶಬ್ದಗಳು ಬಹಳ ಸುಲಭ, ಅರ್ಥ ಮಾತ್ರ ಬಹಳ ಬಹಳ ಗಂಭೀರ. ಈ ಒಂದು ಬಾಲ ಸಂಗಮಪಿ ಬೋಧಯದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈ. ಈ ಒಂದು ಕೈ ಮೆಥಡ್ ಸಿಕ್ಕಿದ್ದು ಮಧ್ವಾಚಾರ್ಯ ಒಬ್ಬರಿಗೇನೆ. ಕೆಲವರು ಬರೀತಾರೆ ಅವರಿಗೂ ಅರ್ಥ ಆಗೋದಿಲ್ಲ, ಅದು ಅಷ್ಟು ಇದಾಗಿರ್ತದೆ. ಕೆಲವರು ಬರೆದ್ರೆ ಅರ್ಥನೇ ಇರೋದಿಲ್ಲ, ಇನ್ನೊಂದು ಡೇಂಜರ್. ಮಧ್ವಾಚಾರ ಆಗಲಿ, ಎಲ್ಲರಿಗೂ ಅರ್ಥ ಆಗಬೇಕು, ಯಾರಿಗೂ ಅರ್ಥ ಆಗಿರಬಾರದು. ಒಗಟಂದ್ರೆ ಅದೇನೆ, ಎಲ್ರಿಗೂ ಅರ್ಥ ಆಗಬೇಕು, ಯಾರಿಗೂ ಅರ್ಥ ಆಗಬಾರದು ಪೂರ್ತಿಯಾಗಿ. ಇದನ್ನು ಮಧ್ವಾಚಾರ್ಯರ ಹೊಸ ಸ್ಟೈಲ್ ಅದು. ಆ ರೀತಿ ಅಡಾಪ್ಟ್ ಮಾಡಿದ ವೇದವ್ಯಾಸರು ಒಬ್ಬರೇ. ವೇದವ್ಯಾಸರಾದ ಮೇಲೆ ಆ ಸ್ಟೈಲ್ ಅನ್ನ ಪೂರ್ತಿ ಅಡಾಪ್ಟ್ ಮಾಡಿದ ಮಧ್ವಾಚಾರ್ಯರು ಒಬ್ಬರೇನೆ. ಅದಕ್ಕೆ ಅವರು ವೇದವ್ಯಾಸರು, ರವಿರವ ವೇದವ್ಯಾಸರು ಅಂದ್ರೆ ಮಧ್ವಾಚಾರ್ಯರು ಎಂಬುದನ್ನು ನಾವು ಘಂಟಾಘೋಷವಾಗಿ ಹೇಳಬೇಕು ಅಂತ ಪರ್ಫೆಕ್ಷನ್ ಆಚಾರ್ಯರು. ಮುಂದೆ ಆಚಾರ್ಯರು ಹೊಸ ಒಂದು ದೊಡ್ಡ ಉಪಕಾರ ಮಾಡಿದ್ದು. ಗುರುಗಳು ಯಾವಾಗ ಆಗ್ತಾರೆ ಗೊತ್ತೇನು? ಎಲ್ಲ ಗೊತ್ತಿದೆ ಗುರು ಅಲ್ಲ, ಇನ್ನೊಬ್ಬರು ಎಜುಕೇಟ್ ಮಾಡ್ತಾರೆ ಅವಾಗ ಗುರು ಆಗ್ತಾರೆ. ಇನ್ನೊಬ್ಬರು ಬ್ಯಾಕ್ ಬೇಡ ಬರ್ತಾನೆ ಪ್ರೊಫೆಸರು, ಬ್ಯಾಕ್ ಬೇಡ ಹೋಗ್ತಾ ಎಲ್ಲ ಲೆಕ್ಕ ಮಾಡಿ ಮನೆಗೆ ಹೋಗ್ಬಿಡ್ತಾರೆ. ಹುಡು ಬಾಯ್ ಬಿಡ ನೋಡ್ತಾ ಕೂತಿರೋದು ಅಷ್ಟೇನೆ, ಬರೋದು ಲೆಕ್ಕ ಮಾಡೋದು ಹೋಗ್ಬಿಡೋದು ಅಷ್ಟೇನೆ. ಯಾರು ಬರೋದು ಕ್ಲಾಸ್ಗೆ ಯಾರು ಬರೋದಿಲ್ಲ ಮನೆಗೆ. ಅವ್ರು ಹೇಗೆ ಮಾಡೋದು ಈಚ್ ಅಂಡ್ ಎವರಿಸ್ಟೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಗೊತ್ತಾಯ್ತಾ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ಪ್ರೊಫೆಸರ್ ಆಗ್ತಾರೆ. ಮಧ್ವಾಚಾರ್ಯ ಲೋಕ ಗುರುಗಳು ತ್ರಯೋಕ್ಯಾಚಾರ್ಯರಾದ್ದರಿಂದ ಎಷ್ಟು ಜನ ತಯಾರು ಮಾಡಿದ್ರು ಗೊತ್ತೇನು? ನಾರಾಯಣ ಪಂಡಿತಾಚಾರ್ಯ ಮಧ್ವಯುದ್ಧದಲ್ಲಿ ಬರೀತಾರೆ, ಅದು ಒಳ್ಳೆ ತಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅಷ್ಟು ತಯಾರು ಮಾಡಿದ್ದಾರೆ. ಮತ್ತೆ ಎಷ್ಟು ಜನ ಸ್ಟೂಡೆಂಟ್ಸ್ ಮತ್ತು ಓದಿದ್ದಾರೆ ಅಂತ ಕೇಳಿದ್ರೆ ಉತ್ತರ ಕೊಡೋ ಶಕ್ತಿ ಎಷ್ಟು ಜನಕ್ಕೆ ಇರುತ್ತೆ? ಆಚಾರ್ಯರು ಆಗಿನ ಕಾಲಕ್ಕೆ ಸರ್ವೇ ಶಿಷ್ಯ ಸತ್ಯವತಿ ಸುತಶ್ಚ ಹೇಗೆ ವೇದವ್ಯಾಸರಿಗೆ ಹೇಳ್ತಾರೋ ಆಗಿನ ಕಾಲದ ಜ್ಞಾನಿಗಳೆಲ್ಲ ಮಧ್ವಾಚಾರ್ಯ ಶಿಷ್ಯರು. ನೆನ್ಪಿಟ್ಟು ಜ್ಞಾನಿಗಳೆಲ್ಲ ಮರಿಬಾರ್ದದಲ್ಲ, ಜ್ಞಾನಿಗಳೆಲ್ಲ ಮಧ್ವಾಚಾರ್ಯ ಶಿಷ್ಯರಾಗಿರ್ತಾರೆ. ಅದರ ಫಲವಾಗಿ ಭದ್ರಾಮತೀರ್ಥರಂತ ಮಹಾನುಭಾವರು ಬರ್ತಾರೆ. ಆಚಾರ್ಯರ ಶಿಷ್ಯ ಶ್ರೇಷ್ಠರು ಅಂದ್ರೆ ಭದ್ರಾಮತೀರ್ಥರು. ನಮಗೆ ಯಾತಕ್ಕೆ ಖುಷಿ ಆಗುತ್ತೆ ಅಂದ್ರೆ ಭದ್ರಾಮತೀರ್ಥರ ಪೀಠದವರೇ ಬಂದಿರೋದು. ಇವತ್ತು ಶ್ರೀಪಾದರಾದ್ರೆ ಭದ್ರಾಮತೀರ್ಥರ ಪೀಠದಲ್ಲಿ ಬಂದವರಾದ್ದರಿಂದ ಮೊಟ್ಟ ಮೊದಲ ಶಿಷ್ಯರು ಇಡೀ ಘಟ್ಟದ ಮೇಲಿನ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಯ ಋಷಿಕೇಶ ತೀರ್ಥರು ಆಚಾರ್ಯ ಸಾಕ್ಷಾತ್ ಶಿಷ್ಯರು. ಅವರು ಬರೀತಾರೆ ಸಂಪ್ರದಾಯ ಪದ್ಧತಿಯಲ್ಲಿ ಇಡೀ ಕರ್ನಾಟಕದ ಎಲ್ಲ ಪ್ರಾಂತಗಳಿಗೆ ಮುಖ್ಯ ಗುರುಗಳು ಘಟ್ಟದ ಮೇಲೆ ಅಂದ್ರೆ ಭದ್ರಾಮತೀರ್ಥರು ಅಂತ. ಅಂಥವರು ಸಣ್ಣ ಪುಟ್ಟ ಸ್ಥಾನದಲ್ಲಿ ಇರಲಿಲ್ಲ, ಅವರು ಬಹಳ ದೊಡ್ಡ ಸ್ಥಾನದಲ್ಲಿದ್ದವರು. ಆ ಕಾಕುಲ ಸಂಸ್ಥಾನಕ್ಕೆ ಪ್ರಧಾನ ಮಂತ್ರಿ ವರೇಣ್ಯರಾಗಿದ್ದರು. ವಿದ್ವತ್ತಿನಲ್ಲಿ ಹದಿನಾಲ್ಕು ಮಣೆ ಹಾಕಿದ್ರೆ ಒಂದೊಂದು ಮಣೆ ಮೇಲೆ ಕೊಡಬೇಕಾದ್ರೆ ಹದಿನಾಲ್ಕು ಶಾಸ್ತ್ರ ಓದಿರ್ಬೇಕಂತು. ಇವತ್ತು ಹದಿನಾಲ್ಕು ಶಾಸ್ತ್ರ ಯಾವುದಂತಾನೆ ಗೊತ್ತಿರೋ ಸಿಗೋದು ಕಷ್ಟ. ಹದಿನಾಲ್ಕು ಶಾಸ್ತ್ರ ಪೂರ್ತಿ ಓದಿದ್ರು ಮಣೆ ಮೇಲೆ ಕೊಡ್ಬೇಕಂತೆ. ಆ ಸಭೆಯಲ್ಲಿ ಒಬ್ಬರೇ ಮಣೆ ಮೇಲೆ ಕೂಡ ಹದಿಮೂರು ಮಣೆ ಖಾಲಿ ಇತ್ತು ಅಂತ. ಎಂತ ವಿದ್ವಾಂಸರಾಗಿದ್ದರು ಶೋಭನ ಭಟ್ಟರು. ಅಂಥವ್ರು ಆಚಾರ್ಯರು ಒಂದು ಮಾತು ಕೇಳ್ತಿರ್ಲಿಕ್ಕೇನೆ ದಾಸಾನುದಾಸರಾಗಿ ಬಿಡ್ತಾರಲ್ಲ, ಎಷ್ಟು ದೊಡ್ಡವರು ಮಧ್ವಾಚಾರ್ಯ ಯೋಚನೆ ಮಾಡಿ. ನರಹರಿ ತೀರ್ಥರು ಇನ್ನೊಬ್ಬರು, ಅವರು ಕಳಿಂಗ ದೇಶಕ್ಕೆ ರಾಜಗುರುಗಳಾಗಿ 12 ವರ್ಷ ರಾಜ್ಯಭಾರ ಮಾಡ್ತಾರೆ ರಾಜಗುರುಗಳಾಗಿ. ನಮ್ಮ ಮಾತುಗಳು ಗೊತ್ತಿಲ್ಲ ಅಷ್ಟೇನೆ. ಏಕಕಾಲಕ್ಕೆ ಸನ್ಯಾಸಿಗಳಾಗಿ ರಾಜ್ಯ ಆಡಿದ ಒಂದೇ ಒಂದು ಉಲ್ಲೇಖ ನರಹರಿ ತೀರ್ಥರು ಒಂದೇನೆ. ಏಕಕಾಲಕ್ಕೆ ರಾಜರಿಗೆ ಮಾರ್ಗದರ್ಶನ ಮಾಡಿದವರಿದ್ದಾರೆ, ಸ್ವತಃ ರಾಜರಾಗಿ ಯುದ್ಧನೂ ಮಾಡಿ, ಕೊನೆಗೆ ಫೈಟಿಂಗ್ ಯುದ್ಧನೂ ಮಾಡಿ ಯುದ್ಧದಲ್ಲಿ ಗೆದ್ದು ಸನ್ಯಾಸಿಗಳಾಗಿದ್ದ ಒಬ್ಬೇ ಒಬ್ಬ ಎಕ್ಸಾಂಪಲ್ ನರಹರಿ ತೀರ್ಥರು ಅಷ್ಟೇ. ನಮ್ಮ ಮಾತೂರು ಮಹಾಮಹಾ ತಿಳುವಳಿಕೆ ಇಲ್ಲದವರು. ನಮ್ಮ ಹಿಸ್ಟ್ರಿ ಅವರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಎಂತೆಂಥ ದೊಡ್ಡವರಾಗಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಬಿಟ್ರೆ ಆಗ ಬದ್ಧ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಅಂತ ಅರ್ಥವಾಗ್ತದೆ. ಮಧ್ವಾಚಾರ್ಯ ಎಷ್ಟು ಪ್ರಾಕ್ಟಿಕಲಿ ಹೆಲ್ಪ್ ಮಾಡಿದ್ದಾರೆ ಜಗತ್ತಿಗೆ. ಸನ್ಯಾಸ ಕೊಟ್ಟಿದ್ದ ನರಹರಿ ತೀರ್ಥರಿಗೆ ಹೋಗಿ, ಕಳಿಂಗ ದೇಶದಲ್ಲಿ ಈಗ ಅರಾಜಕತೆ ಬಂದಿದೆ, ನೀವು ರಾಜ್ಯಭಾರ ವಹಿಸಿ, ನೀವೀಗ 12 ವರ್ಷ ಇರಿ ಅಂತ ಹೇಳಿ ಕಳಿಸಿದ್ರೆ. ಇಂಥ ಒಂದು ಪರ್ಫೆಕ್ಷನ್ ಯಾವ ಸ್ವಾಮಿಗಳು ಮಾಡಕ್ಕೆ ಸಾಧ್ಯ ಇದೆ ಯೋಚನೆ ಮಾಡಿ. ಸ್ವಾಮಿಗಳಲ್ಲಿ ಪೀಠ ಇಲ್ಲಿ, ಸನ್ಯಾಸಿ ಪೀಠ ಇದು ಜ್ಞಾನಪೀಠ, ಅದು ನೋಡಿ ಶಾಸ್ತ್ರಪೀಠ ಶಸ್ತ್ರಪೀಠ. ಶಸ್ತ್ರಪೀಠದ ಶಾಸ್ತ್ರ ಓದೋರು ಕೊಡಿಸ್ತಾರೆ ಅಂದ್ರೆ ಸಾಮಾಜಿಕ ಕಳಕಳಿ ಎಷ್ಟು ಮಧ್ವಾಚಾರ್ಯರು. ಆ ಮೂಲಕವಾಗಿ ಹೊಸ ಒಂದು ಕ್ರಾಂತಿ ತೋರಿಸಿದವರು ಶ್ರೀಮದ್ ಆಚಾರ್ಯರು. ಮುಂದೆ ಬಂದ ಅಕ್ಷೋಭ್ಯ ತೀರ್ಥರಾಗಲಿ, ಅನಂತರದ ಜಯತೀರ್ಥರಾಗಲಿ, ಅವರ ಪರಂಪರೆಯಾಗಲಿ. ಇನ್ನೂ ಒಂದು ಮಾತು ಹೇಳೋದಾದ್ರೆ, ಯಾವುದೇ ಪರಂಪರೆಯಲ್ಲಿ ನಿಮಗೆ ಎಷ್ಟು ಜನ ಜ್ಞಾನಿಗಳು ಬಂದಿದ್ದಾರೆ ಅಂತ ತೋರಿಸಿದ್ರೆ ಬಹಳ ಕಷ್ಟ. ಪ್ಲೇಟೊ, ಅರಿಸ್ಟಾಟಲ್ಲು, ಸಾಕ್ರೆಟೀಸ್ ಅವ್ರ ಗುರು ಶಿಷ್ಯರುಗಳು. ಗುರುವಿಂದೇ ಫಿಲಾಸಫಿ ಬೇರೆ, ಶಿಷ್ಯಂದೇ ಬೇರೆ, ಪ್ರಶಿಷ್ಯಂದೇ ಬೇರೆ. ಎಷ್ಟೇ ಫಿಲಾಸಫಿ ಓದೋರು ಗುರುದೇ ಬೇರೆ ಬೇರೆ ಓದ್ಬೇಕು, ಅವ್ರು ಹಣೆ ಬಾರ ಗುರುದೇ ಹೊಂದಾಣಿಕೆನೇ ಇಲ್ಲ. ಇಷ್ಟು ದಿವಸವಾದರೂ ಕೂಡ ಮಧ್ವಾಚಾರ್ಯರ ಮಾತಿನ ಸಿದ್ಧಾಂತದಲ್ಲಿ ವಿರೋಧನೇ ಇಲ್ಲ. ಬಹಳ ಆಶ್ಚರ್ಯ, ಇಷ್ಟು ವರ್ಷವಾಗಿದೆ ಅವ್ರ ಸಿದ್ಧ ವಿರೋಧನೇ ಇಲ್ಲ. ಅವರ ಫಾದರ್ಸ್ ಅಲ್ಲಿ ವಿರೋಧ ಇದೆ, ಅದನ್ನು ಫಾರ್ಚುನೇಟ್ ಥಿಂಗ್. ಅದು ಫಾದರ್ಸ್ ಅಲ್ಲಿ ವಿರೋಧ ಇದೆ, ಸಿದ್ಧಾಂತದಲ್ಲಿ ವಿರೋಧ ಇಲ್ಲ. ಬೇರೆಯವರಲ್ಲಿ ಹಾಗಲ್ಲ, ಸಿದ್ಧಾಂತದಲ್ಲೇ ವಿರೋಧ, ಫಾದರ್ಸ್ ಅಲ್ಲಿ ಐಕ್ಯ. ಇದು ಹಣೆ ಬರ ಆಗಿರೋದು. ಅವ್ರ ಫಾದರ್ಸ್ ಅಲ್ಲಿ ಹೊಂದಾಣಿಕೆ ಇರುತ್ತೆ, ಸಿದ್ಧಾಂತದಲ್ಲಿ ಅವರವರಲ್ಲೇ ಹೊಂದಾಣಿಕೆ ಇಲ್ಲ. ಏನು ತಮಾಷೆ ಅಂದ್ರೆ, ನಿಜವಾಗಲೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಯಾರ ಕೇಳಿದ ಕಥೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಫ್ಯಾಕ್ಟ್ ಅದು. ನಿಜವಾಗಲೂ ಕೂಡ ಮಧ್ವಾಚಾರ್ಯರು ಬಹಳ ಪರ್ಫೆಕ್ಟ್ ಆಗಿರ್ತಕ್ಕಂಥ ಗುರುಗಳು, ಭೂಲೋಕದ ಗುರುಗಳಲ್ಲ, ತ್ರೈಲೋಕ್ಯಾಚಾರ್ಯರು ಅಂತ ಹೇಳಿ ಏನು ಕರೆದಿದ್ದಾರೆ. ಸತ್ಯವಾದ ಮಾತು ದಾಸ ಪರಂಪರೆ. ನಮ್ಮ ದ್ವಾದಶಸ್ತೋತ್ರದ ಮೂಲಕವಾಗಿ ಹರಿದಾಸ ಸಾಹಿತ್ಯಕ್ಕೆ ನಾಂದಿ ಹಾಡಿದ ಗುರುಗಳು ಮಧ್ವಾಚಾರ್ಯರು. ಎಂಥ ದ್ವಾದಶಸ್ತೋತ್ರದ ರಾಗ ತಾಳ ಏನಿದೆ ಅದರೊಳಗೆ, ಅದು ಒಂದರಿಂದ ಇಡೀ ಹರಿದಾಸ ಸಾಹಿತ್ಯದ ಲಕ್ಷಾಂತರ ಗತಿಗಳು ಬರಲಿಕ್ಕೆ ನಾಂದಿ ಹಾಡಿದ್ದು ಮಧ್ವಾಚಾರ್ಯರು. ದ್ವಾದಶಸ್ತೋತ್ರ ಒಂದರಲ್ಲಿ ಎಷ್ಟು ವೆರೈಟಿ ತೋರಿಸ್ತಾರೆ ಗೊತ್ತ ಆಚಾರ್ಯರು. ಬರೀ 120 ಶ್ಲೋಕದಲ್ಲಿ ಇಡೀ ಜಗತ್ತಿನ ಮುಂದಿಡಬೇಕು ಅಂತ ಕೇಳಿದರೆ ಎಷ್ಟು ವೃತ್ತಿ ಪೂರ್ಣಪಡಿತರಾಗಿರಬೇಕು ಅಂದ್ರೆ, ಹರಿದಾಸ ಸಾಹಿತ್ಯಕ್ಕೂ ಅವರೇ ಮೂಲ, ವ್ಯಾಸ ಸಾಹಿತ್ಯಕ್ಕೂ ಅವರೇ ಮೂಲ. ಈ ರೀತಿ ಸಮಗ್ರ ಸಿದ್ಧಾಂತವನ್ನು ಕೈ ಹಿಡಿದವರು ಶ್ರೀಮದ್ ಆಚಾರ್ಯರು. ಮುಂದೆ ಅವರ ಜೀವನದಲ್ಲಿ ಅತ್ಯಂತ ಕರುಣಾಳುಗಳು ಮಧ್ವಾಚಾರ್ಯರು, ತುಂಬಾ ಕರುಣಾಳುಗಳು. ಅವರು ಯಾರನ್ನೂ ದೂರ ಮಾಡಲಿಲ್ಲ, ಯಾರೇ ಬಂದರೂ ಕೂಡ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸ್ತ್ರೀಯರಾಗಲಿ, ಕಳ್ಳರ ಕಾಕರಿಗೆ ಆಚಾರ ಅವಕಾಶ ಕೊಟ್ಟಿದ್ದಾರೆ. ಚಂಬರ್ ಕಡೆಯಲ್ಲಿ ಹೋಗಬೇಕಾದ್ರೆ ಕಳ್ಳರು ನೋಡ್ತಾರೆ ಮಧ್ವಾಚಾರ್ಯರನ್ನ, ಹೇಳಿದಾಗ್ಲೇನೆ ಸಾಕಾಗ್ರ ನಮಸ್ಕಾರ ಹಾಕಿಬಿಡ್ತಾರೆ. ಕುತೂಹಲ ತಮಾನವ ಫಸ್ಟ್ ಸೋಷಿಯಲ್ ರಿಫಾರ್ಮರ್ ಮಧ್ವಾಚಾರ್ಯ ಮಧ್ವಾಚಾರ್ಯ. ಕಳ್ಳರು ಸುಳ್ಳರ ಬಗ್ಗೆ ಮನ ಪರಿವರ್ತನೆ ಮಾಡೋದು ಸಾಮಾನ್ಯವಾದದ್ದಲ್ಲ. ಒಂದು ಪ್ಲಾನ್ ಮಾಡಿದ್ರಂತೆ ಎಲ್ಲರೂ, ವಾಗ್ದಲ್ಲಿ ಸೋತವರೆಲ್ಲ ಮಧ್ವಾಚಾರ್ಯನ್ನ ಕೊಲೆ ಮಾಡಬೇಕು ಯೋಚನೆ ಮಾಡಿ. ಇವ್ ಜನಕ್ಕೆ ಗೊತ್ತಿಲ್ಲ ಅದು ವಿಚಾರ, ಕೊಂದು ಬಿಡ್ಬೇಕು ಅಂತ ಪ್ಲಾನ್ ಮಾಡಿ ಆ ರಾಮಕುಂಜದ ಹತ್ರ ಆ ಊರಿನ ಗೌಡರಿಗೆ ಹೇಳ್ತಾರೆ ಮಧ್ವಾಚಾರ್ಯ ಬಗ್ಗೆ. ಅವ್ರು ಬೈಯವರು ಹೇಗೋ ಬೈಲೇಬೇಕಲ್ಲ, ಅವ್ರ ಅಂತಿರ್ತವರಲ್ಲ ಮಧ್ವಾಚಾರ್ಯರು, ಭಾರಿ ದುಷ್ಟರು ಅಂತ ಹೇಳಿಬಿಟ್ರು. ಭಾರಿ ದುಷ್ಟರು ಅವರಂತ ಸಜ್ಜನರೇ ಇಲ್ಲ, ರುಜುಗಳವರು ಪಾಪ, ಭಾರಿ ದುಷ್ಟರು ಅವ್ರು, ವೇದ ವಿರೋಧಿಗಳು. ಅವ್ರನ್ನ ಕೊಲ್ಲು ಅಂತ ಹೇಳಿದಿರುತ್ತ ಒಬ್ಬ ಗೌಡನಿಗೆ. ಅವನು ಆಗಲಿ ಪಾಪ, ಅವನಿಗೆ ಗೊತ್ತಿಲ್ಲ, ತುಂಬಾ ಜನ ಹೇಳಿಬಿಟ್ರು. ಬ್ರಾಹ್ಮಣ ಹೇಳಿದವರು ಬ್ರಾಹ್ಮಣರು ಬೇರೆ, ಜೊತೆಗೆ ಬ್ರಾಹ್ಮಣರ ವಿರೋಧಿಗಳು ಮುಖ್ಯವಾಗಿ. ತಕ್ಷಣ ಏನ್ ಮಾಡಿದಾರಂತೆ, ಅವನು ಕಾಯ್ಕೊಂಡು ಒಂದ್ ಕಡೆ ಕಟ್ಟುಗಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಟರ್ನಿಂಗ್ ಅದು, ಬರ್ತಿರ್ಲಿಕ್ಕೆ ಹೊಡೆದು ಬಿಡಬೇಕು ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಂಥ ಪಾಪಿಗಳಿರ್ಬೇಕು ಲೆಕ್ಕಾಗಿ ಪ್ಲಾನ್ ಮಾಡಿದವರು. ಆಚಾರ್ಯರು ಬಂದರಂತೆ, ಅವರು ಸರ್ವಜ್ಞರು ಇವತ್ತೆ ಬಂದರಂತೆ. ಇವನು ನೋಡಿ ಹೊಡಿಬೇಕಲ್ಲ, ಅವ್ರ ಮುಖ ನೋಡಿದ್ರಂತೆ, ಅವ್ರ ಶಾಕ್ ಆಯ್ತದ ನೋಡಿದ ತಕ್ಷಣ. ಏನು ತೇಜಸ್ಸು, ಏನು ವರ್ಚಸ್ಸು, ಏನು ಶಾಂತ ಮನೋಭಾವ ನೋಡಿದ ತಕ್ಷಣ ಗಡ್ಡೆ ಕೆಳಗೆ ಗಟ್ಟೆ ಕಾಣಿಕೊಂಡ್ಬಿಟ್ಟದ್ದು ಊರೋಯ್ತು. ಇಂಥ ಮಿರಕಲ್ ಮಾಡಕ್ಕೆ ಎಷ್ಟೇ ಸಾಧ್ಯತೆ ಇದೆ ನೋಡಿ ನೋಡಿದ್ರಲ್ಲಕ್ಕೇನೆ. ಸೂರ್ಯ ನೋಡ್ತಲ್ಲಿ ಕಣ್ಣು ಮುಚ್ಚೋದಿಲ್ಲ ನಾವಾಗ, ನೋಡ್ತಾರೆ ಎಷ್ಟು ನೋಡಿದ್ರೆ 1000 ಕೊಟ್ಟು ತೆಗ್ಲಕ್ಕೆ ಆಗೋದಿಲ್ಲ. ಏನ್ ಮ್ಯಾಜಿಕ್ ಅದು, ಆಟೋಮೆಟಿಕ್ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಆಚಾರ್ಯರ ವರ್ಚಸ್ ಆಗಿತ್ತದ್ದು ಅದನ್ನೇನೆ. ಬುದ್ಧನ್ ಮಂದ ಸ್ಮಿತ ಶ್ರೀ ಮೃದು ಮಧು ಮಧುರಾಲಾಪ ಪಿಯೂಷಧಾರಾ ಪೂರಾ ಶೇಕೋಪ ಶಾಂತ ಸುಖ ಸುಜನ ಮನೋ ಲೋಚನಾಪೀಯಮಾನಂ ಸಂದ್ರಕ್ಷೆ ಸುಂದರಂ ಸಂದುಹದಿಹ ಮಹದಾನಂದಮಾನಂದ ತೀರ್ಥ ಶ್ರೀಮದ್ವಕ್ತ್ರೇಂದು ಬಿಂಬಂ ದುರಿತ ನುದುದಿತಂ ನಿತ್ಯದಾಹಂ ಕದಾನು ವಾಯಿಸ್ತಿರು ತಿರುಕುರು ಪಟ್ಟಿದ್ದಾರೆ ಕೇಳ್ಕೊಡ್ತಾರೆ. ನಿಮ್ಮ ಪರಮ ಸುಂದರವಾದ ಮುಖವನ್ನ ಸದಾ ನೋಡಾಗಿ ಯಾವಾಗುತ್ತೋ ನನಗೆ ಅಂತ ಕೇಳ್ತಾರೆ. ನೋಡ್ತಾನೆ ಮಾತನ್ನು ಹೇಳ್ತಾರೆ ಅಂದ್ರೆ ಬಹಳ ಆಶ್ಚರ್ಯ. ಅಷ್ಟು ಭಕ್ತಿಯಿಂದ ತುಂಬಿ ಹೋಗಿತ್ತು ಅವ್ರ ಮುಖ. ಇದ್ಯಾತಕ್ಕೆ ಹೇಳಿದೆ, ಮಾತಾಡಿ ಚೇಂಜ್ ಮಾಡೋದಲ್ಲ, ನೋಡ್ತಿರ್ಲಿಕ್ಕೆ ಚೇಂಜ್ ಮಾಡೋದು. ಇದಕ್ಕೆ ಎಂಥ ಪರ್ಫೆಕ್ಟ್ ಯೋಗ ಇರಬೇಕು ಅನ್ನೋದಕ್ಕೆ ನಿದರ್ಶನ ಅಂತ ರಿಫಾರೋಸ್ ಮಾಡ್ತಾ ಹೋಗ್ತಾರೆ. ಮಠಗಳನ್ನ ಮಾಡ್ತಾರೆ, ಮಠದಲ್ಲಿ ವ್ಯವಸ್ಥೆ ತಂದುಕೊಡ್ತಾರೆ. ಮೊದಲೇ ಹೇಳಿದ್ದೇನೆ, ಬೇರೆ ಎಲ್ಲ ಮತಗಳಿಗೂ ಕೂಡ ಬಿಡಿಸಿದ್ರು, ಸಾಕಷ್ಟು ಫೀಲ್ಡ್ ವರ್ಕ್ ಆಗಿತ್ತು, ಕಂಟಿನ್ಯೂ ಮಾಡಿದ್ರೆ ಸಾಕಾಗಿತ್ತು, ವಂಶಾಚಾರ ಏನೂ ಇರಲಿಲ್ಲ, ಫ್ರಮ್ ಟಾಪ್ ಟು ಬಾಟಮ್ ಮಾಡಬೇಕಾಗಿತ್ತು. ಎಂಥ ವ್ಯವಸ್ಥೆ ಮಾಡಿದ್ದಾರೆ ಆಚಾರ್ಯರು, ಜ್ಞಾನ ಪರಂಪರೆ ರಕ್ಷಣೆಗೋಸ್ಕರವಾಗಿ ಮಠ ಮಾನ್ಯಗಳನ್ನ ಮಾಡ್ತಾ ರಾಜ ಮಹಾರಾಜರಿಗೆ ಹೊಂದಾಣಿಕೆ ತಂದುಕೊಡ್ತಾರೆ. ಜಯಸಿಂಹ ಮಹಾರಾಜ ಅವರ ಅತ್ಯಂತ ಪ್ರಿಯ ಶಿಷ್ಯನಾಗಿದ್ದ. ಆಚಾರ್ಯರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ರೋದ್ರವಿಜಯದೊಳಗೆ, ಆಚಾರ್ಯರಿಗೆ ಎಲ್ಲ ಜಾತಿಯ ಶಿಷ್ಯರು ಇದ್ರು, ಬಹಳ ಇಂಪಾರ್ಟೆಂಟ್. ಆಚಾರ್ಯ ಎಲ್ಲ ಜಾತಿಯ ಶಿಷ್ಯರು ಇದ್ರು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಜಗತ್ತಲ್ಲಿ ಯಾರು ಬೇಕಾದ್ರೂ ಮಾತ್ರರಾಗಬಹುದು, ಇದು ಗಂಟಾ ವರ್ಷ ಹೇಳ್ಬೋದು. ಯಾರು ಬೇಕಾದ್ರೂ ಮಾತ್ರರಾಗಬಹುದು, ಬ್ರಾಹ್ಮಣರಾಗೋದು ಬೇರೆ ಮಾತ್ರರಾಗೋದು ಬೇರೆ. ಶಾಸ್ತ್ರ ಹೇಳುತ್ತೆ ಬ್ರಾಹ್ಮಣರ ಮೋಕ್ಷ ಅಂತ ಹೇಳಿಲ್ಲ, ಮಾಧುರಿ ಮೋಕ್ಷ ಅಂತ ಹೇಳಿರೋದ್ರಿಂದ ಎಲ್ಲರೂ ಮೋಕ್ಷಕ್ಕೆ ಅಧಿಕಾರಿಗಳು ತೋರಿಸಿದ ಬದ್ಧಾಚಾರ್ಯ. ಯೋಗ್ಯತೆ ಇದ್ರೆ ಎಲ್ಲರೂ ಮೋಕ್ಷಕ್ಕೆ ಹೋಗಬಹುದು ಅಂದ್ರೆ ಇದು ನಿಜವಾದ ಅರ್ಥದಲ್ಲಿ ಸಿಕ್ಕಿರೋರು ಸಿಕ್ಕಿಂಗ್ ಆಚಾರ್ಯರು, ನಿಜವಾದ ಅರ್ಥದಲ್ಲಿ ಸಿಕ್ಕಿರು. ಸುಮ್ಸನ್ನ ರಾಯಲ್ ಪ್ರಾಮಿಸ್ ಆಚಾರ್ಯರು ಮಾಡಲಿಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮ ವರ್ಣಾಶ್ರಮ ಧರ್ಮಕ್ಕೆ ತಕ್ಕಂತೆ ಬದುಕಿದರೆ ಖಂಡಿತ ಮೋಕ್ಷಕ್ಕೆ ಹೋಗೋದು ಬರುತ್ತೆ ಅಂತ ಗೀತಾ ಸಿದ್ಧಾಂತ ಮುಟ್ಟಿಸೋರು ಮಧ್ವಾಚಾರ್ಯರು. ಬಹಳ ಜನ ಗೊತ್ತಿಲ್ಲ, ತಪ್ಪು ರೆಸ್ಪ್ರೆಂಟ್ ಮಾಡಿದ್ದೇವೆ. ಇವತ್ತು ಇವತ್ತು ಬ್ರಾಹ್ಮಣರಲ್ಲೇ ಎಲ್ಲ ಓದಬಾರದು ಎಂಬ ಸ್ಥಿತಿ ನಾವು ತಂದುಬಿಟ್ಟಿದ್ದೇವೆ. ಮನೆ ಮಕ್ಕಳೇ ಓದಬಾರದು ಮಟ್ಟಬಿಟ್ಟು ನಾವು ತಪ್ಪು ಮಾಡ್ತಿದ್ದೆ. ಆ ನಿಜವಾದ ಅರ್ಥದಲ್ಲಿ ಮಧ್ವಾಚಾರ್ಯ ಸಿದ್ಧಾಂತ ವಿಶ್ವಜನೀನ ವೃತ್ತಿ, ಜಗತ್ತಿನ ಎಲ್ಲರಿಗೂ ಕೂಡ ಬದುಕಬೇಕು ಅಂತ ಯಾರ್ಯಾರಿಗೆ ಅಪೇಕ್ಷೆ ಇದೆ, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂಡ್ ಕ್ರೀಡ್ ಅಂತ ಮಾತಾಡಲಿಲ್ಲ ಆಚಾರ್ಯರು. ಕೃತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ, ಪ್ರತಿಯೊಬ್ಬರನ್ನು ಉದ್ಧಾರ ಮಾಡಿದ್ದಾರೆ. ಮಧ್ವಾಚಾರ್ಯರು ಹೀಗೆ ಜನಕ್ಕೆ ತಲುಪಿದ್ದನ್ನು ಅರ್ಥ ಮಾಡಿಕೊಂಡಾಗ ಜಗದ್ಗುರು ಅನ್ನೋ ಪದ ಸಾರ್ಥಕವಾದಂತಹ ಪದವಾಗುತ್ತದೆ. ಕೊನೆಗೆ ನಾಯಕತ್ವಕ್ಕೆ ಭದ್ರಾವತೀರ್ಥರನ್ನು ಬಿಟ್ಟುಕೊಟ್ರು, ನರಹರಿ ತೀರ್ಥರನ್ನು ಕೊಟ್ರು, ನಾ ಮುಂದೆ ಮಠಗಳಾಯಿತು, ಮಠಗಳು ಹಾಗೆ ಡೆವಲಪ್ ಆಗ್ತಾ ಬಂದವು. ಮಠಗಳು ಡೆವಲಪ್ ಆಗಿದ್ದ ಏನೂ ತಪ್ಪಲ್ಲ, ಮಠಗಳು ಬೆಳೀತಾ ಹೋದ್ರೆ ಹೆಮ್ಮೆ ಪಡ್ಬೇಕು. ಯಾತಕ್ಕೆ ಗೊತ್ತಾ, ಒಂದು ಬ್ಯಾಂಕಿನ ಬ್ರಾಂಚಸ್ ಜಾಸ್ತಿ ಆಗುತ್ತೆ ಅಂದ್ರೆ ಬ್ಯಾಂಕ್ ಚೆನ್ನಾಗಿ ವರ್ಕ್ ಮಾಡ್ತೀರಿ ಅಂತ ಅರ್ಥ. ಇವತ್ತು ಹೇಳ್ಕೊತಾರೆ ಇಷ್ಟು ಬ್ರಾಂಚ್ ಇದೆ ಅಮ್ಮ ಹೇಳ್ಕೊತಾರೆ, ಆ ಸಾವಿರಾರು ಬ್ರಾಂಚ್ ಇಟ್ಕೊಂಡು ಹೊಂದಾಣಿಕೆ ಇದೆ. 25 ಬ್ರಾಂಚ್ ಇಟ್ಕೊಂಡು ಗಲಾಟೆ ಮಾಡ್ತೇವೆ ನಾವು, ಇದು ಬಹಳ ಆಶ್ಚರ್ಯ. ಇರೋದು 25 ಬ್ರಾಂಚ್ ಅಷ್ಟೇನೆ, ಬರೋ ಹೊಡೆದಾಟ ಅದ ನಮ್ಮ ತಪ್ಪದು. ಮಠಗಳು ಬೆಳೆದ್ರೆ ಬಹಳ ಸಂತೋಷ ಪಡಬೇಕು. ಇವತ್ತು ಸ್ವಲ್ಪ ಯೋಚನೆ ಮಾಡಿ ಪ್ರಾಕ್ಟಿಕಲಿ, ಇವತ್ತು ಗ್ಲೋಬಲ್ ಕಾನ್ಸೆಪ್ಟ್ ನಮಗಿರೋದು, ಇವತ್ತು ಗ್ಲೋಬಲ್ ಕಾನ್ಸೆಪ್ಟ್. ಎಷ್ಟು ಗುರುಗಳಿದ್ರು ಸಾಲದಂತ ಕಾಲದಲ್ಲಿ ನಾವಿದ್ದೇವೆ ಇವತ್ತು. ಎಷ್ಟು ಗುರುಗಳು ಮೊನ್ನೆ ಉದಾಹರಣೆ ಎಷ್ಟು ಕಷ್ಟ ಆಗಿದೆ ನೋಡಿದ್ರೆ, ಬೆಂಗಳೂರು ಒಂದರಲ್ಲಿ ಎಲ್ರಿಗೂ ಮಾಡಕ್ ಆಗೋದಿಲ್ಲ, ಎಷ್ಟು ಜನ ಮಾಧವರು ಇದ್ದಾರೆ. ಆ ಲೆಕ್ಕದಲ್ಲಿ ಎಷ್ಟು ಜನ ಮಠಾಧೀಶರು ತಪ್ಪಲ್ಲ, ಅದು ಹೊಂದಾಣಿಕೆ ಬೇಕಂತೇನೆ ಹೊರತು ಬದ್ಧಾಚಾರ ತೋರಿಸಿಕೊಟ್ಟಿದ್ದಾರೆ. ಅರ್ಥ ಮಾಡಿಕೊಂಡ್ರೆ ಜಗತ್ತಿನೊಳಗೆ ಪ್ರತಿಯೊಬ್ಬರೂ ಕೂಡ ವೈಷ್ಣವರಾಗ್ಲಿಕ್ಕೆ ಬರುತ್ತೆ ಅಂದ ಮೇಲೆ ಊರೂರಿಗೆ ಒಬ್ಬ ಜ್ಞಾನಿಗಳಿದ್ದು ಗೈಡ್ ಮಾಡ್ಬೇಕು ಅವರನ್ನು. ಎಷ್ಟು ಜನ ಇದ್ರೂ ಯೋಚನೆ ಇಲ್ಲ, ನಾವೆಲ್ಲ ಮೂಲತಃ ಯಾರು, ಆಚಾರ್ಯ ಶಿಷ್ಯರು, ಮೂಲತಃ ಆಚಾರ್ಯ ಶಿಷ್ಯರು. ಅವರ ಸಿದ್ಧಾಂತ ನಮ್ಮ ಸಿದ್ಧಾಂತ, ಅವರ ಆದರ್ಶವೇ ನಮಗೆ ಆದರ್ಶ ಅಂದ ಮೇಲೆ ಹೊಂದಾಣಿಕೆಗೆ ಯಾವ ಕಾರಣಕ್ಕೂ ನಾವು ಕೊಡ್ಲಕ್ಕೆ ಬರೋದಿಲ್ಲ, ಆಗೋದಿಲ್ಲ ಅಂತ ಹೇಳೋದಕ್ಕೆ ಆಗುತ್ತೆ ಅಂತಾನೆ ಹೇಳಿದ್ರು. ಇದು ಮುಖ್ಯವಾಗಿ ಆಚಾರ್ಯರ ಬಹುಮುಖದ ಕಾರಣ. ಕೊನೆಯ ಮಾತು ಒಂದು ಮಾತು ಅಂದ್ರೆ, ಆಚಾರ್ಯ ಪವನೋಸ್ಮಾಕಮ್ ಅಂತ ಯಾತಕ್ಕೆ ಕರಿಬೇಕು ಅಂತೇಳಿ ಇಷ್ಟೊತ್ತು ಹೇಳಿದ ಮೇಲೆ ಯಾತಕ್ಕೆ ಕರಿಬೇಕು ಅಂತ ಅನ್ಸೋದೇ ಇಲ್ಲ. ಪ್ರತಿಯೊಂದಕ್ಕೂ ಆಚಾರ್ಯ ಪವನೋಸ್ಮಾಕಂ, ಆಚಾರ್ಯ ಪವನೋಸ್ಮಾಕ್ ವಾದಿರಾಜ ಸ್ವಾಮಿಗಳ ಮಾತದು. ಯುಕ್ತಿವಲ್ಲಿಕಾದಂತ ಗ್ರಂಥದಲ್ಲಿ ಕೊನೆಯೇ ಹೇಳ್ತಾರ ವಾದಿರಾಜ ಸ್ವಾಮಿಗಳು, ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಈ ನಾಲ್ಕು ಮಾತು ಗೊತ್ತರೆ ನಾಲ್ಕು ಪುರುಷಾರ್ಥ ಬಂದಂತೆ ಲೆಕ್ಕದ. ನಾಲ್ಕು ಮಾತು ನಾಲ್ಕು ಪುರುಷಾರ್ಥ ಕೊಡ್ತಕ್ಕಂಥ ಮಾತು, ನಾಲ್ಕು ವೇದದ ಸಾರ. ಎಷ್ಟು ಪುಣ್ಯವಂತರು ಗೊತ್ತ ಮಾಧವರು, ಈ ತತ್ವ ರಾಷ್ಟ್ರಪತಿಗಳು ಗೊತ್ತಿಲ್ಲ, ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲ, ಚೀಫ್ ಮಿನಿಸ್ಟರ್ ಗೊತ್ತಿಲ್ಲ. ನಮಗೆ ಗೊತ್ತಿದೆ ಅಂದ್ರೆ ನಾವು ಅದೆಲ್ಲಕ್ಕಿಂತ ಮೇಲೆ ಇದ್ದೇವೆ, ಅಷ್ಟು ಹೆಮ್ಮೆ ಪಡಬೇಕಾದವರು ನಾವು. ಮೋಕ್ಷಕ್ಕೆ ಬಾಗಿಲು ತೆಗೆಯೋದು ಯಾವ ಮಂತ್ರ ಹೇಳಿದ್ರು ಬಾಗಿಲು ತೆಗೆಯೋದಿಲ್ಲ, ಈ ನಾಲ್ಕು ಮಾತಿಗೆ ಅಷ್ಟೇ ಬಾಗಿಲು ತೆಗೆಯೋದು. ಆಚಾರ್ಯ ಪೌರೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಆಚಾರ್ಯ ವಾದಿರಾಜ ಸ್ವಾಮಿಗಳು ಅಂತವ್ರು ಬರೆದಿದ್ದಾರೆ ಅಂದಮೇಲೆ ಎಷ್ಟು ಅರ್ಥ ಗಮನ ಕೊಟ್ಟು ಕೇಳಬೇಕು ಆ ಮಾತುಗಳನ್ನು. ನಿಜವಾದ ಅರ್ಥದಲ್ಲಿ ರೂಪ ನೋಡಬೇಕೋ ಆಚಾರ್ಯ ಪವನೋಸ್ಮಾಕಂ, ಕೃತಿಗಳನ್ನು ನೋಡಬೇಕೋ ಆಚಾರ್ಯ ಪವನೋಸ್ಮಾಕಂ, ಶಿಷ್ಯರನ್ನು ನೋಡಬೇಕೋ ಆಚಾರ್ಯ ಪವನೋಸ್ಮಾಕಂ, ಅವರ ಉಪದೇಶಗಳನ್ನು ಕೇಳಬೇಕೋ ಆಚಾರ್ಯ ಪವನೋಸ್ಮಾಕಂ, ಅವರ ಪರಂಪರೆ ನೋಡಬೇಕೋ ಆಚಾರ್ಯ ಪವನೋಸ್ಮಾಕಂ, ಹರಿದಾಸ ಸಾಹಿತ್ಯ ನೋಡಬೇಕೋ ಆಚಾರ್ಯ ಪವನೋಸ್ಮಾಕಂ. ಮಾತು ಮಾತಿಗೆ ಆಚಾರ್ಯ ಪೌರೋಸ್ಪಾಕಂ ಅಂತಕ್ಕಂತಹ ಮಾತನ್ನ ಹೃದಯಪೂರ್ವಕ ಹೇಳಬೇಕಾದಂತಹ ದೊಡ್ಡ ವ್ಯಕ್ತಿತ್ವ ಮಧ್ವಾಚಾರ್ಯರದು. ಎಷ್ಟೋ ಜನ ಇರ್ತಾರೆ ಮೋಕ್ಷಕ್ಕೆ ಹಾದಿ ತೋರಿಸಿದ್ರೆ ನಮ್ಮ ಪುಣ್ಯ. ಆಚಾರ್ಯ ಬರೀ ಮೋಕ್ಷಕ್ಕೆ ಹಾದಿ ತೋರಿಸೋದಿಲ್ಲ, ಮೋಕ್ಷಕ್ಕೆ ಹಾದಿಯನ್ನು ತೋರಿಸಿ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಬನ್ನಿ ಕರ್ಕೊಂಡು ಮನೆ ರಾತ್ರಿ 12 ಗಂಟೆ ಹೊತ್ತಲ್ಲಿ ಮನೆಯಲ್ಲಿ ಗುರ್ತು ಹೇಳಿದ್ರೆ ಸಾಕು, ನಮ್ಮ ಪುಣ್ಯ. ನಾನೇ ಬರ್ತೀನಿ, ಬಂದಿ ಲೈಟ್ ಅವ್ರದೇ, ಮತ್ತೆ ವೆಹಿಕಲ್ ಅವ್ರದೇ, ಜೊತೆ ಬರ್ತೀರಿ ಅಂತ ಬಂದು ಮನೆ ತೋರಿಸೋದಲ್ಲ, ಮನೆ ಮುಂದೆ ನಿಂತ್ಕೊಂಡು ಓನರ್ನ ಕರೆದು ಇವ್ರು ಬಂದಿದ್ದಾರೆ ನೋಡಿ ಅಂತೇಳಿ, ಬಾರಿ ಒಳ್ಳೆಯವ್ರು ಒಳಗೆ ಸೇರಿಸಿಕೊಳ್ಳಿ ಅಂತೇಳಿ ಇಟ್ಟಲ್ಲಿ ಯಾರು ಮಾಡ್ತಾರೆ? ಪ್ರತಿಯೊಬ್ಬ ಸುಜೀವಿಗಳನ್ನ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಮೋಚಯ ದೇವರತ್ರ ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ಟು ಪರಮಾತ್ಮ ಇವನು ಮೋಕ್ಷ ಕೊಡು ಅಂತ ಕೇಳ್ತಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ ಲೆಕ್ಕಾಯಿ. ಇಂಥ ಶ್ರೀಮದ್ ಆನಂದ ತೀರ್ಥ ಶ್ರೀಮಚ್ಚರಣಾನ ಅಂತ ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯರು ಬರೀ ಆದರ್ಶ ಪುರುಷರಲ್ಲ, ಪರಮಾದರ್ಶ ಪುರುಷರು. ನಮಗಲ್ಲ, ಜೈತೀರ್ಥರು ಪದ್ಮನಾಭತೀರ್ಥರಂಥವರಿಗೆ ಪರಮಾದರ್ಶರು ಅಂತ ಹೇಳಿದ ಮೇಲೆ, ಗರುಡಶೇಷ ರುದ್ರಾದಿ ದೇವತೆಗಳಿಗೆ ಪರಮಾದರ್ಶರು ಅಂತ ಹೇಳಿದ ಮೇಲೆ ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕಡಿಮೆ. ನಾವು ಅರ್ಥ ಮಾಡಿಕೊಂಡು ಅವರ ಚರಿತ್ರೆ ಓದ ಅಭ್ಯಾಸ ಮಾಡಿ, ಕೊನೆ ಪಕ್ಷ ಮೊದಲಿಗೆ ಅವರ ಜೀವನ ಚರಿತ್ರೆ ಓದಿ, ಅವ್ರ ಚಿಕ್ಕ ಚಿಕ್ಕ ಗ್ರಂಥಗಳನ್ನ ಓದಿ. ಆಚಾರ್ಯರ ಪ್ರತಿಯೊಂದು ಗ್ರಂಥಗಳು ಕೂಡ ಗಾತ್ರದಲ್ಲಿ ಎಷ್ಟೇ ಇರಬಹುದು, ಆದ್ರೆ ಮೋಕ್ಷಕ್ಕೆ ಅದು ಟಿಕೆಟ್ ಇದ್ದಾಗ ಮರಿಬಾರ್ದು. ಟಿಕೆಟ್ ಇಷ್ಟು ನೋಡಿದಿರೋದಿಲ್ಲ, ಇಷ್ಟೇ ಇಷ್ಟಿರುತ್ತೆ. ಕೆಲಸದಂದು ನಂಬರ್ ಹೇಳಿದ್ರೆ ಸಾಕು ಬಿಟ್ಟುಬಿಡ್ತಾರೆ. ನಾವು ಸೈಜ್ ಇಂಪಾರ್ಟೆಂಟ್ ಅಲ್ಲ, ಅದು ಕ್ವಾಲಿಟಿ ಇಂಪಾರ್ಟೆಂಟ್. ಇವತ್ತು ಸಣ್ಣ ಗ್ರಂಥ ದೊಡ್ಡ ಗ್ರಂಥ ಅಂತ ಆಚಾರ ಗ್ರಂಥದಲ್ಲಿ ಭಾಗ ಮಾಡಬೇಡಿ. ಅದನ್ನು ಓದಿ ಆಗಿನ ಮನಸ್ಸಿಗೆ ಏನಾಗುತ್ತೆ ಯೋಚನೆ ಮಾಡಿ. ನೀವು ಗಮನಿಸ್ಬೇಕು, ನಾವು ಕಲಿಯುಗ, ಆಚಾರ್ಯ ಹೇಳ್ತಾರೆ ಕಲಿಯುಗದಲ್ಲೂ ಸಿದ್ಧಿ ಕೊಡತಕ್ಕಂಥ ಮಂತ್ರ ನಾವು ಹೇಳಿದ್ದೇವೆ ಅಂತ ಹೇಳ್ತಾರೆ. ಕಲಿಯುಗದಲ್ಲೂ ಸಿದ್ಧಿ ಕೊಡ ಮಂತ್ರ ಶಕ್ತಿ ಬಹಳ ಜನಕ್ಕೆ, ಬಹಳ ಮಂತ್ರಗಳಿಗಿಲ್ಲ, ಎಲ್ಲ ಶಕ್ತಿ ಕಡಿಮೆ ಆಗಿದೆ ಅಂತ ಆಚಾರ್ಯ ಹೇಳ್ತಾರೆ. ತಂತ್ರಸಾರರು ಎಂಥ ಮಂತ್ರ ಹೇಳಿದ್ದೇವೆ ಅಂದ್ರೆ ಕಲೋಪಿ ಉದ್ದೀಪ್ತ ವೀರ್ಯಾಹ, ಕಲಿಯುಗದಲ್ಲೂ ಶಕ್ತಿ ಕೊಡತಕ್ಕಂಥ ಮಂತ್ರ ಹೇಳಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ಮಾಧುರಿ ಒಂದು ಕೊರತೆಯನ್ನು ಅನುಭವಿಸಲೇಬಾರದು. ಮಧ್ವಾಚಾರ್ಯ ಶಿಷ್ಯರು ಅಂತ ಅಂದ್ಕೊಂಡ ಮೇಲೆ ಕೊರತೆ ಇರಲೇಬಾರದು ಅಂತ ಒಂದು ಪರಿಪೂರ್ಣ ವ್ಯವಸ್ಥೆ ಮಾಡಿದ್ದಾರೆ ಮಧ್ವಾಚಾರ್ಯರು. ಪರಮಾದರ್ಶ ಅಂದ್ರೆ ಅದೇನೆ ಅಂತ ಆಚಾರ್ಯರ ಬಗ್ಗೆ ಮತ್ತು ಮಾಧ್ವರೇ ತಿಳ್ಕೊಡ್ತಕ್ಕಂಥ ಒಂದು ಕರ್ತವ್ಯ ಯಾವ ಕಾಲಕ್ಕಿದೆ. ಇವತ್ತು ನೀವೆಲ್ಲ ಕೂಡ ಹೆಚ್ಚು ಜನ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದೀರಿ, ದೇವರು ನಿಮ್ಗೆ ತುಂಬಾ ಜನ ಇರ್ತಾರೆ, ಕೆಲವರು ನಮಗೆ ಅನುಕೂಲ ಆದ ಓದ್ತೀವಿ ಅಂತ. ನಿಮ್ಮ ಅನುಕೂಲ ಇದೆ, ಅನುಕೂಲವಾದಾಗ ಅಂತ ಹೇಳಬಾರ್ದು. ನೀವೀಗ ಅನುಕೂಲ ಇರೋದ್ರಿಂದ ಇನ್ನು ಓದೋದಕ್ಕೆ ತಡ ಮಾಡಬಾರ್ದು. ದಿವಸಕ್ಕೆ ತುಂಬಾ ಹೊತ್ತು ಓದಲಿಕ್ಕೆ ಅಂತ ಹೇಳೋದಿಲ್ಲ, ಸಾಕು ದಿವಸಕ್ಕೆ ಅರ್ಧ ಅರ್ಧ ಗಂಟೆ ಓದಿ ಸಾಕು. ಒಂದು ವರ್ಷಕ್ಕೆ ಚೇಂಜ್ ಆಗುತ್ತೆ ಯೋಚನೆ ಮಾಡಿ. ಒಂದು ವರ್ಷಕ್ಕೆ ನಿಮ್ಗೆ ಅನ್ಸುತ್ತೆ ನಾವು ಹೀಗಿದ್ವಾ ಅಂತ ಅನ್ಸಿಬಿಡುತ್ತೆ. ಅಷ್ಟು ಬದಲಾವಣೆ ಅಂದ್ಬಿಡುತ್ತಾಗಲೇ ಅಷ್ಟು ಬದಲಾವಣೆ ಕೊಡ್ತಾರೆ. ಅಷ್ಟು ಮನಸ್ಸಿಗೆ ಸಂಪೂರ್ಣ ನೆಮ್ಮದಿ ಕೊಡ್ತಕ್ಕಂತ ಸಿದ್ಧಾಂತ ಮೊನ್ನೆ ಪೇಪರ್ ನೋಡಿದಿರಲ್ಲ, ಅಕಸ್ಮಾತ್ ನೀವೇನಾದ್ರೂ ಮಧ್ವಾಚಾರ್ಯ ಸಿದ್ಧಾಂತ ಓದೋದ್ರೆ ಏನಾಗಬಹುದು ಅಂದ್ರೆ, ಮೊನ್ನೆ 31 ವರ್ಷದವನು ಕುಡಿದು ಬಿಸತ್ತೋಗಿದೆ ಲೆಕ್ಕ ಹಾಕಿ ನೋಡಿ, 8 ಭಾಷೆ ಕುಡಿಸತ್ತೆ ಎಂತ ಪಾಪಿ ಇರ್ಬೇಕು. ಆ ಕುಡಿಯೋಕೆ ಬರ್ಬಾರ ಅವರ ತಂದೆ ತಾಯಿ ಓದಿಸಿದ್ರ ಅವನನ್ನ, ಎಷ್ಟು ಮೂರ್ಖರಿದ್ದಾರೆ. ಅದು ಅವನ ತಪ್ಪಲ್ಲ, ಇಂಥ ಸಿದ್ಧಾಂತ ಗೊತ್ತಿಲ್ಲ ಅವರಿಗೆ. ಇಂಥ ಸಿದ್ಧಾಂತ ಗೊತ್ತಿದ್ರೆ ಅವ್ರ ಬದುಕು ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ. ಇವತ್ತು ಇಂಥ ಯುಗದಲ್ಲಿ ಇಷ್ಟು ಅನುಕೂಲ ಇದ್ದ ಕಾಲಕ್ಕೆ ಎಷ್ಟು ಸಾಧನೆ ಮಾಡಬಹುದು. ನಾವು ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಅಮೃತ ಕುಡಿಬೇಕಾದ ವ್ಯಕ್ತಿ ಆ ಮದ್ಯ ಕುಡಿದ ಅಂದ್ರೆ ಏನ್ ಮಾಡ್ಬೇಕೆ? ಸುಧಾ ಕುಡಿಬೇಕಾದ ವ್ಯಕ್ತಿ ಮಾಡಿದ ಗತಿ ಏನಾಗುತ್ತೆ? ಆ ತಿಳುವಳಿಕೆ ಇಲ್ಲ ಅವರಿಗೆ. ಅದಕ್ಕೆ ನಮ್ಮ ಒಂದು ಜನಾಂಗಕ್ಕಲ್ಲ ಮಧ್ವ ಸಿದ್ಧಾಂತ, ಸಮಸ್ತ ಜನಾಂಗಕ್ಕೂ. ಆದರೂ ಕೂಡ ಇವತ್ತು ಸುಧಾ ಪಾಂಡಿತ್ಯ ಎಲ್ರಿಗೂ ಬರಬೇಕಾಗಿಲ್ಲ, ಅಲ್ಲಿ ಮಧ್ವಾಚಾರ ತತ್ವಜ್ಞಾನ ಎಲ್ರಿಗೂ ಬರಬೇಕು. ಇವತ್ತು ಎಲ್ಲರೂ ಪ್ರೊಫೆಸರ್ ಆಗಬೇಕಾಗಿಲ್ಲ, ಆದ್ರೆ ಜ್ಞಾನ ಹೆಚ್ಚಬೇಕಲ್ಲ ಆ ಥರ. ಇವತ್ತು ಕಾಮರ್ಸ್ ಪ್ರೊಫೆಸರ್ ಆಗಿ ಅಂಗಡಿಗೆ ಹೋಗೋದಿಲ್ಲ ಅವನು, ಬಟ್ ವ್ಯಾಪಾರ ಲೆಕ್ಕ ಗೊತ್ತಾರ ನಮಗೆ ಗೊತ್ತು. ಅಷ್ಟಾದ್ರು ಗೊತ್ತಿಲ್ಲದೆ ಹೋದ್ರೆ ನಾವು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ರೇ ಅಂಗಡಿಗೆ ಹೋಗಬೇಕಾದ ಕಾರಣ ಇಲ್ಲ. ಇವತ್ತು ನಮಗೂ ಸ್ವಲ್ಪ ಲೆಕ್ಕ ಗೊತ್ತಿರಬೇಕಲ್ಲ. ತತ್ವಜ್ಞಾನ ಮತ್ತು ನಮ್ಮ ಯೋಗ್ಯತೆ ತಕ್ಕಂತೆ ತಿಳ್ಕೊಳ್ಳದೆ ಹೋದ್ರೆ ನಮಗೂ ಪಶುಗಳಿಗೂ ವ್ಯತ್ಯಾಸ ಇರೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸ್ವಶಕ್ತ್ಯ ಅಂತಾನೆ ಕರೆದಿದ್ದಾರೆ. ಮಹಾನಂದ ತೀರ್ಥಶ್ಚಯ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತೆಯಂತೆ ಸ್ವಶಕ್ತ್ಯ, ತಮ್ಮ ಶಕ್ತಿ ತಕ್ಕಂತೆ ಯಾರು ಆವರ್ತನೆ ಮಾಡ್ತಾರೋ, ಸುರಾಧ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸರಿ. ನಿಮಗೆ ಅನುಕೂಲ ಇದೆ, ವಯಸ್ಸಿದೆ, ಇನ್ನೊಂದು ಕಾರಣ ಇದೆ, ಒಳ್ಳೆ ವಯಸ್ಸಿದೆ, ಅನುಕೂಲ ಇದೆ, ವಯಸ್ಸಿದೆ. ಬೆಂಗಳೂರು ಅಂತ ಊರಲ್ಲಿ ತಿಳುವಳಿಕೆ ಎಷ್ಟೋ ಜನ ಇರ್ತಾರೆ, ಬೇರೆ ಊರಲ್ಲಿ ಕಲಿಯೋ ಯೋಗನೇ ಇರೋದಿಲ್ಲ ಪಾಪ. ನಿಮ್ಗೆ ಆ ಸಮಸ್ಯೆ ಕೂಡ ಇಲ್ಲ. ಇವತ್ತು ಕೆಲವು ಊರಲ್ಲಿ ಭಾರಿ ಬಿಸಿಲು, ಬೆಂಗಳೂರಲ್ಲಿ ಅದೂ ಇಲ್ಲ. ಇವ್ರು ಭಾರಿ ಚಳಿ, ಬೆಂಗಳೂರಲ್ಲಿ ಅದೂ ಇಲ್ಲ. ಭಾರಿ ಮಳೆ ಅದೂ ಇಲ್ಲ. ನಮಗೆ ಮನಸ್ಸಿಲ್ಲ, ಇದೇ ಪ್ರಾಬ್ಲಮ್ ಆಗಿರೋದು. ಇವತ್ತು ಏನಿಲ್ಲ, ಅಲ್ಲ ಮನಸ್ಸಿಲ್ಲ, ಹೇಗಾಗಿಬಿಟ್ಟಿದೆ. ಬೆಂಗಳೂರಲ್ಲಿ ಕಲ್ಪವೃಕ್ಷ ಕಾಮಧಿ ಅನ್ನೋ ಇದ್ದಾಗಿದೆ, ಅದು ಉಪಯೋಗ ಮಾಡಿಕೊಳ್ಳಿ. ಆಗ ನಾವು ನಿಜವಾದಾರ್ಥದಲ್ಲಿ ವರ್ಷಾಪ್ ಮಾಡಿದ ಸಾರ್ಥಕವಾಗ್ತದೆ, ನಮ್ಮ ಪುಣ್ಯ. ನೀವು ನಿಜವಾದಾರ್ಥದಲ್ಲಿ ಮೊದಲೇ ದಿವಸದಿಂದ ಒಂದು ಆಡಿದು 16 ಹಾಗೆ ಬರ್ತಾ ಇದ್ದೀರಿ, ಆದ್ದರಿಂದ ನಿಮ್ಗೆ ಆಸಕ್ತಿ ಇದೆ ಅನ್ನೋದು ಖಚಿತ. ಇದನ್ನು ತುಂಬಾ ಅಭಿನಂದನೆ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಪ್ರಶ್ನೋತ್ತರ ಕೇಳೋದಕ್ಕೆ ಅವಕಾಶ ಇದ್ದರೆ ನೀವು ಕೇಳಬಹುದು. ನಮ್ಮ ಮೊದಲೇ ಪುಣ್ಯ ಅಂತ ಹೇಳಿದೆ, ಕೆಲವು ಪ್ರಶ್ನೆ ಮಾಡಬಹುದು. ಇದೆಲ್ಲ ಹೆಚ್ಚಾಗಿ ತರುಣರಿಗೋಸ್ಕರ ಮಾಡಿದ ವರ್ಕ್ಶಾಪು, ವೃದ್ಧ ಸ್ವಾಮಿಗಳು ಬಂದಿದ್ದಾರಲ್ಲ ಅಂತ ಕೇಳಿದರೆ ನಾ ಹೇಳ್ತೇನೆ, ಬಹುಶಃ ಅವರಷ್ಟು ಕಳ್ಳರು ಸಿಗೋ ತಮ್ಮದು ಯಾರೂ ಇಲ್ಲ ಹೇಳಬೇಕು ಅಂತ ಕೇಳಿದರು. ಅಷ್ಟು ಯಾಂತ್ರವಾಗಿದ್ದಾರೆ ಈ ವಯಸ್ಸಿನಲ್ಲೂ ಕೂಡ. ತುಂಬಾ ದಿನಗಳು ಈಗ 60 ವರ್ಷಕ್ಕೆ ಮನೆ ಸೇರಿದ ಮೇಲೆ ಆಫೀಸ್ ಕಡೆ ಯೋಜನೆ ಕೂಡ ಮಾಡೋದಿಲ್ಲ ಮನುಷ್ಯ. ಅಂಥದ್ದು ಹೊಸ ಹೊಸ ಯೋಜನೆ ಹಾಕ್ತಾ ಇದ್ದಾರೆ, ನಿಮಗೆ ಆಶ್ಚರ್ಯವಾಗುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಸೈನ್ಸ್ ಅಂತ ಮಾಡ್ತಿದ್ದಾರೆ ಸ್ವಾಮಿಗಳು. ಯಾರ ತಲೆಯಲ್ಲಿ ಹೊಡೆದೇ ಇರೋ ವಿಚಾರವನ್ನು ಅವ್ರು ತಂದುಕೊಂಡಿದ್ದಾರೆ, ಬರೀ ಮಾತಾಡೋದಿಲ್ಲ, ತಕ್ಕ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಆ ಬಗ್ಗೆ ಅದು ನೋಡಿದರೆ ಅವರು ದೇಹಕ್ಕೆ ವಯಸ್ಸಾಗಿದೆ ಹೊತ್ತು ಮನಸ್ಸಿನಲ್ಲಿ ಮಾತ್ರ ಅತ್ಯಂತ ವಯಸ್ಸು ಕೇಳಿದ್ರೆ ಗಾಬರಿ ಆಗಿಬಿಡ್ತೀರಿ ನೀವು. 87 ಪಟಪಟ್ಟರೆ ನೀವು ಅಷ್ಟು ಓಡಾಡಕ್ಕೆ ಜನಕ್ಕೆ ಆಗೋದಿಲ್ಲ. ಸುಖವಾಗಿ ಓಡಾಡ್ಕೊಂಡು ಬರ್ತಾರೆ, ಕಣ್ಣು ಕಿವಿ ಎಲ್ಲ ಆಕ್ಟಿವ್ ಆಗಿದ್ದಾರೆ, ಮೈಂಡ್ ಹೆಚ್ಚಿಗೆ ಆಕ್ಟಿವ್ ಆಗಿದೆ. ಹಾಗೆ ನಮಗೆ ಅನಿಸುತ್ತೆ ಭದ್ವಸಿದ್ಧಾಂತ ಅನುಷ್ಠಾನ ಮಾಡಿದ್ರೆ ಹೇಗಿರ್ತಾರೆ ಅಂದ್ರೆ ಸಾಮೂಳಿದ್ದಾಗಿರ್ತಾರೆ. ಅಷ್ಟು ದೀರ್ಘ ಜೀವನ ನಮಗೆ ಬೇಕು ಇವತ್ತಿನ ದಿವಸ. ದೀರ್ಘ ಜೀವನ ಬೇಕು, ಸಾಧನೆ ಬೇಕು. ಶ್ರೀಪಾದರಾಜರ ಮಠದಲ್ಲಿ ಇವತ್ತು ನಿಜವಾದ ಅರ್ಥದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಬಹಳ ದೊಡ್ಡದು. ಅದನ್ನು ಬಹಳ ಅಭಿನಂದನೆ ಮಾಡಬೇಕು, ಅಭಿವಂದನೆ ಮಾಡಬೇಕು. ಆ ದೃಷ್ಟಿಯಿಂದ ಶ್ರೀಗಳು ಬಂದಿದ್ದು ನಿಮಗೆಲ್ಲ ಸ್ಫೂರ್ತಿ ಬಿಡ್ಬಿಟ್ಟು ನಮಗೆಲ್ಲ. ಇವತ್ತು ಎಷ್ಟೋ ದಿನ ಆಗಲಿ 30-40 ವಯಸ್ಸಾಗಿದೆ ತಿಳ್ಕೊಂಡ್ಬಿಟ್ಟಿರ್ತೀರಲ್ಲ, ನಮಗಿನ್ನು ದೇವರಾಣಿ ವಯಸ್ಸಾಗಿಲ್ಲ ಅನ್ನೋ ಸ್ಫೂರ್ತಿಯನ್ನ ಸ್ವಾಮಿಗಳು ಕೊಡ್ತಾ ಇದ್ದಾರೆ. ಆ ಎಲ್ಲರಲ್ಲೂ ಒಬ್ಬ ಉತ್ಸಾಹ ಬರವಣಿಗೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಉತ್ಸಾಹ ಇದೆ, ಬಹಳಷ್ಟು ಪ್ರೋತ್ಸಾಹ ಕೊಡ್ತಾರೆ. ಇಷ್ಟೊತ್ತು ಹೇಳಿದೆ, ಮಾತಲ್ಲಿ ಹೊಂದಾಣಿಕೆ ಇರಬೇಕು ಅಂತ ಹೇಳಿದನನ್ನ. ಆ ಧ್ಯೇಯ ಇಟ್ಕೊಂಡಿರತಕ್ಕಂಥ ಸ್ವಾಮಿಗಳು ಅಂದ್ರೆ ವಿಶ್ವಾಸರಾಯ ಸ್ವಾಮಿಗಳಿದೆ. ವಿರೋಧದ ಕಾನ್ಸೆಪ್ಟೇ ಬೇಡ, ಇಷ್ಟಪಡೋದಿಲ್ಲ ಅವರು. ಎಲ್ಲ ಒಂದಾಗಿರಬೇಕು ಮಾತ್ರದಲ್ಲಿ. ಯಾವ ರೀತಿಯಲ್ಲೂ ನಮ್ಮ ಸಿದ್ಧಾಂತ ಭೇದ ಸಿದ್ಧಾಂತ, ಯಾವುದರಲ್ಲಿ ಭೇದ ಸಿದ್ಧಾಂತ ಅದು? ಈ ಪಕ್ಷಪಾತ ಮಾಡಿ ಎಂಬ ಭೇದ ಸಿದ್ಧಾಂತ ಅಲ್ಲ, ಮಿತ್ರ ಭೇದ ಅಂತ. ಪಂಚತಂತ್ರದ ಮಿತ್ರ ಭೇದ ಅಲ್ಲ ನಮ್ದು. ನಮ್ದು ಪಂಚಭೇದ ಸಿದ್ಧಾಂತ ಇರೋದು ಮಿತ್ರ ಭೇದ ಸಿದ್ಧಾಂತ ಅಲ್ಲ. ಅದು ಸರಿಯಾಗಿ ಅನುಷ್ಠಾನ ಮಾಡಿಕೊಂಡು ಶ್ರೀಗಳವರು ಮಾಡಿರ್ತಕ್ಕಂಥ ಕೆಲಸ ತುಂಬಾ ದೊಡ್ಡದು. ಒಂದು ಕಡೆಗೆ ಮುಳುಬಾಗಲು ತುಂಬಾ ಅಭಿವೃದ್ಧಿ ತಂದಿದ್ದಾರೆ, ಒಂದು ಕಡೆಗೆ ತುಂಬಾ ಅಭಿವೃದ್ಧಿ ತಂದಿದ್ದಾರೆ. ಸಿದ್ಧಾಂತ ಬೆಳವಣಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ, ಅತ್ಯದ್ಭುತ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅದು ಉಪಯೋಗ ನೀವು ಪಡ್ಕೊಳ್ಬೇಕು ಕೂಡ. ಹೌದು, ಹೇಳೋದಕ್ಕೆ ಒಂದು ಕಾರಣ ಇದೆ, ಅದು ಪ್ರಯೋಜನ ಪಡ್ಕೋಬೇಕು. ನಿತ್ಯ ಮಠದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ, ಮತ್ತು ತರುಣರಿಗೆ ತುಂಬಾ ಸ್ಪಂದಿಸ್ತಾರೆ ಸ್ವಾಮಿಗಳು. ನೀವೇನಾದರೂ ಇಷ್ಟಪಟ್ಟರೆ ನಿಮ್ಗೆ ಮಾರ್ಗದರ್ಶನ ಕೊಡಲಿಕ್ಕೆ ಸ್ವಾಮಿಗಳು ಸಿದ್ಧರಾಗಿದ್ದಾರೆ. ಯಾವುದಕ್ಕೂ ಸಂಕೋಚ ಪಡಬೇಕಾದ ಕಾರಣ ಇಲ್ಲ ಅಂತ ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಅವರು ಇಷ್ಟು ಸಲ ನೋಡಿ ಶ್ರೀಗಳನ್ನು ತುಂಬಾ ಹತ್ತಿರದ ನೋಡಿರೋದ್ರಿಂದ ಅವ್ರು ತೋರ್ತಕ್ಕಂಥ ವಿದ್ಯಾಪಕ್ಷಪಾತ, ವಿಶಾಲ ಮನೋಭಾವ ಇವೆಲ್ಲ ತುಂಬಾ ಅನುಕರಣೀಯ. ಭದ್ರ ಸಿದ್ಧಾಂತ ಅಂದ್ರೆ ಮಾತಿನ ಸಿದ್ಧಾಂತ ಅಲ್ಲ, ಕೃತಿಯ ಸಿದ್ಧಾಂತ. ಅದಕ್ಕೆ ನಿದರ್ಶನವಾಗಿರ್ತಕ್ಕಂಥ ಪೂಜ್ಯ ಶ್ರೀಪಾದಂಗಳವರು ಈ ವಯಸ್ಸಿನಲ್ಲಿ ಈ ಸಮಯದೊಳಗೆ ತಮ್ಮ ಎಲ್ಲಾ ಕಾರ್ಯಕ್ರಮವನ್ನ ಇದು ಮಾಡಿ ನಮಗೋಸ್ಕರ ನಿಮಗೋಸ್ಕರ ಬಂದಿದ್ದಾರೆ ಅಂದ್ರೆ ನಮ್ಮ ಪರಮ ಭಾಗ್ಯ. ಅವರನ್ನು ಹೃತ್ಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತ ಮಾಡ್ತಾ ಅನುಗ್ರಹ ವಚನ ಇಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈಗ ಏನು ಕಾರ್ಯಕ್ರಮ ಮುಂದೆ? ಪ್ರಶ್ನೋತ್ತರ ಕಾರ್ಯಕ್ರಮ. ಈಗ ಪ್ರಶ್ನೋತ್ತರ ಕಾರ್ಯಕ್ರಮ, ಇಷ್ಟೊತ್ತು ವಿಷಯ ಕೇಳಿದ್ದೀರಿ. ಈ ಪ್ರಶ್ನೋತ್ತರ ಕಾರ್ಯಕ್ರಮ ಅಂತ ತಿಂಗಳು ಅನುಗ್ರಹ ವಚನ ನೀಡ್ತಾರೆ, ಅದೇ ಕೊನೆ ಕಾರ್ಯಕ್ರಮ. ಆ ಸಮಯದಲ್ಲಿ ಈಗ ಪ್ರಶ್ನೋತ್ತರಗಳನ್ನು ಇಡಬಹುದು. ಶ್ರೀಗಳವರು ಉತ್ತರ ಕೊಡ್ತಾರೆ ನಿಮ್ಮ ಪ್ರಶ್ನೆಗಳಿಗೆ. ಯಾವುದೇ ಇಷ್ಟೊತ್ತು ಕೇಳಿದ್ರ ಮೇಲೆ ಆದಷ್ಟು ರಿಲೆವೆಂಟ್ ಆಗಿರಲಿ ಪ್ರಶ್ನೆಗಳು, ನೇರ ಪ್ರಶ್ನೆಗಳಿರಲಿ. ಆಚಾರ ಆದರ್ಶಕ್ಕೆ ಸಂಬಂಧಪಟ್ಟಂತೆ ಏನು ಕೇಳಿದ್ದೀರಿ, ವಿಷಯಾಂತರ ಮಾಡಿದ ಪ್ರಶ್ನೆ ಕೇಳಿದ್ರೆ ಉಳಿದ